ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನ ಗ್ರಂಥ ಯೇಸು ಕ್ರಿಸ್ತನ ನಮ್ಮದಲ್ಲೂ ವಂದನೆಗಳನ್ನು ಸಲ್ಲಿಸಿದ್ದೀನಿ. ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಈ ದಿನ ಕೂಡ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳಾಗಿದ್ದೇವೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಇವತ್ತು ಯಾರಿಗಾರ ಏನಾರೋ ಒಂದು ಡೌಟ್ಸ್ ಇತ್ತು ಅಂದ್ರೆ, ಇವಾಗ ನಾವು ಇಷ್ಟು ದಿನದಲ್ಲಿ ಆತ್ಮ ಸಾಯ್ತಾರೆ ಅಂತ ಏನ್ ಮಾಡಿದ್ರೆ ಅನೇಕ ವಾಕ್ಯಗಳ ಮುಖಾಂತರ ನೋಡಿದ್ರೆ, ಆಮೇಲೆ ಕಳೆದ ವಾರ ದರದನಾಗಿರೋ ಒಂದು ಲಾಜರಸು ಐಶ್ವರ್ಯ ಬಗ್ಗೆ ಕೂಡ ನಾವೇನ್ ಮಾಡಿದ್ರೆ ನಾವು ನೋಡಿದ್ರೆ, ಅದರಿಂದ ನಿಮಗೆ ಯಾರಿಗಾರೋ ಏನಾರ ಒಂದು ಪ್ರಶ್ನೆ ಇತ್ತು ಅಂದ್ರೆ ನೀವು ಧಾರಾಳ ಕೇಳ್ಬೋದು. ಏನೇ ಪ್ರಶ್ನೆ ಇತ್ತು ಅಂದ್ರೆ ಇದುವರೆಗೂ ತೊಗೊಂಡಿರೋ ಸಬ್ಜೆಕ್ಟ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ತೊಗೊಂಡಿರೋ ಸಬ್ಜೆಕ್ಟ್ಗಳಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಧಾರಾಳವಾಗಿ ಕೇಳಿ. ಯಾರಿಗೇನ ಪ್ರಶ್ನೆ ಇದೆಯಾ? ಪುಟಾಯ ಮಿಸ್ಟರ್ ಏನ ಪ್ರಶ್ನೆ ಇದೆಯಾ?
ಫಸ್ಟ್ ನನಗೆ ಪ್ರಶ್ನೆ ಇಲ್ಲ
ಸರಿ. ಶಾಂತಾ ಸಿಸ್ಟರ್, ಶಾಂತಾ ಚಾಲ್ ಸಿಸ್ಟರ್,
ಇಲ್ಲ ಸರ್, ಎಲ್ಲ ಅರ್ಥ ಆಗ್ತಾ ಇದೆ ಸರ್.
ಗುಡ್, ಓಕೆ. ಸುಜಾತಾ ಸಿಸ್ಟರ್,
ಇಲ್ಲ ಫಸ್ಟ್, ಎಲ್ಲ ಅರ್ಥ ಆಗ್ತಾ ಇದೆ.
ಓಕೆ. ಜೋಯಲ್ ಬ್ರದರ್, ಶ್ವೇತಾ ಸಿಸ್ಟರ್,
ಫಸ್ಟ್ ದೇವರ ದೇಹ ಎಲ್ಲಿ ಹೋಯ್ತು ಅನ್ನೋದು ನನಗೊಂದು ಕ್ವಶನ್ ಇದೆ.
ಗುಡ್ ಸಿಸ್ಟರ್. ಆ ಪ್ರಶ್ನೆಗೆ ಸಿಸ್ಟರ್ ನೀವು ಇನ್ನೂ ಒಂದು ಅಟ್ಲೀಸ್ಟ್ ಒಂದು 10-15 ಕ್ಲಾಸ್ ವೇಟ್ ಮಾಡಬೇಕು, ಓಕೆನಾ? ಯಾಕೆ ಸತ್ಯವೇದ ಮುಖಾಂತರ ನೋಡಿಸ್ತೀನಿ. ಆ ಪಾಠ ತೊಗೊಬೇಕು ಅಂದರೆ ಒಂದು 8 ಅವರ್ಸ್ ನಾವು ಅದಕ್ಕಿಂತ ಮುಂಚೆ ಸ್ಟಡಿ ಮಾಡಬೇಕು, ಓಕೆನಾ? ಖಂಡಿತವಾಗ ನಿಮ್ಮ
ಓಕೆ
ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತೀನಿ,
ಓಕೆ ಓಕೆ.
ಓಕೆನಾ? ಯಾಕಂದರೆ ಸತ್ಯವೇದದಲ್ಲಿ
ತಂದೆ ಬಳಿಗೆ ಹೋಗ್ತದಂತೆ,
ಅದೇ ಯೇಸು ಕ್ರಿಸ್ತನ ದೇಹ.
ತಂದೆ ಬಳಿಗೆ ಅಂತ ಕೊಟ್ಟಿದ್ದಾರೆ.
ಹೌದು ಹೌದು, ಕರೆಕ್ಟ್. ಯೇಸು ಕ್ರಿಸ್ತನ ದೇಹ ಅಂತ ಏನಾಯ್ತು ಅಂತ
ತಂದೆ ಬಳಿಗೆ
ಹೇಳ್ತಾರೆ ನೋಡಿ, ಅದು ಒಂದೇ ಒಂದು ವಾಕ್ಯ ಓದೋಣ ಅಷ್ಟೇ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಿಮಿಷ 31, ಅಪೊಸ್ತಲ ಕೃತ್ಯಗಳು 2:31 ಓದ್ತೀರಾ ಸರ್?
ಕ್ರಿಸ್ತನ ಪುನರುತ್ಥಾನವನ್ನು
ಆತನ ಆತ್ಮವು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ
ಬಿಡಲ್ಪಡಲಿಲ್ಲ ವೆಂತಲು ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲ ವೆಂತಲು ಹೇಳಿದನು.
ನೋಡಿ, ಅವ್ರ ಶರೀರ ಏನಾಗಿಲ್ಲ ಅಂತ ಕೊಳೆಯುವಂತ ಅವಸ್ಥೆ ಅನುಭವಿಸ್ಲಿ ಅಂತ. ಈಗ ನಮ್ಮ ಶರೀರ ಏನಾಗ್ತಾರೆ, ಕೊಳ್ತೋಗ್ಬಿಡ್ತಾರೆ ದೇಹಕ್ಕೆ ಹಾಕಿದ ತಕ್ಷಣ 3 ದಿನದಲ್ಲಿ ಏನಾಗ್ಬಿಡ್ತಾರೆ, ಕಂಪ್ಲೀಟ್ ಮಣ್ಣಿಗೆ ಮಣ್ಣಾಗ್ಬಿಡ್ತಾರೆ. ಆ ಥರ ಯೇಸು ಕ್ರಿಸ್ತನ ದೇಹ ಆಗಿಲ್ಲ ಅಂತ ನಮ್ಗೆ ಏನು ಮಾಡ್ತಾರೆ ವಾಕ್ಯ ಕೊಡ್ತಾರೆ. ಮತ್ತೆ ದೇಹ ಏನಾಯ್ತು ಅಂತ ನೋಡ್ಬೇಕಾರೆ ಅದಕ್ಕೆ ಒಂದು ಪಾಠ ಇದೆ, ದೇಹ ಏನಾಯ್ತು ಅಂತ ಅದನ್ನ ನಾವೇನ್ ಮಾಡೋಣ. ನಾ ಹೇಳ್ದಲ್ಲ ಆ ಕ್ಲಾಸ್ ಬಂದಾಗ ಖಂಡಿತವಾಗೂ ನೋಡೋಣ. ಸರಿ, ಬೇರೆ ಬೇರೆ ಏನೋ ಪ್ರಶ್ನೆ ಇದೆಯಾ? ಕವಿತಾ ಸ್ಟರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಏನಿಲ್ಲ ಬ್ರದರ್.
ಲಕ್ಷ್ಮಿ ಸ್ಟರ್, ಮಣಿ ಬ್ರದರ್,
ಎಲ್ಲ ಕ್ಲಿಯರ್ ಇದೆ.
ಓಕೆ. ಪ್ರಸನ್ನ ಬ್ರದರ್,
ಅರ್ಥ ಆಗಿದೆ ಸರ್, ಅರ್ಥ ಆಗಿದೆ.
ಓಕೆ. ಅಬ್ರಾಹಂ ಬ್ರದರ್,
ಹಲೋ ಪ್ರೆಸರ್
ಪ್ರೆಸರ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ನಿಮಗೆ?
ನನಗೆ ಒಂದು ಡೌಟ್ ಏನು ಅಂದ್ರೆ, ಇದು ಆತ್ಮ, ಇದು ಆತ್ಮ ಅನ್ನೋದು ಇದು ಮನುಷ್ಯರಿಗೂ ಇದೆ ಮತ್ತೆ ಪ್ರಾಣಿಗಳಿಗೂ ಇಲ್ಲ ಅಂತ ಆತನೇನಾದ್ರು ಒಂದು ಡೌಟ್ ಇತ್ತು. ಒಂದು ಕೇಳ್ದಂಗೆ ನಾನು, ಪ್ರಾಣಿಗಳಿಗೂ ಮತ್ತೆ ಆತ್ಮಗಳಿಗೂ ಮನುಷ್ಯರಿಗೂ ಆತ್ಮ ಆತರ ಏನಿಲ್ಲ ಒಳಗೆ, ಒಂದು ಶಕ್ತಿ ಮತ್ತೆ ಜೀವಶ್ವಾಸ, ದೇವರು ನಮಗೆ ಜೀವಶ್ವಾಸ ಕೊಟ್ಟಿದ್ದಾರೆ, ಅದೇ ಆತ್ಮ ಅಂತ ಹೇಳ. ಅದು ನಂಗೆ ಸ್ವಲ್ಪ ಡೌಟ್ ಇದೆ, ಅದ್ರ ಬಗ್ಗೆ
ಓಕೆ
ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ?
ಓಕೆ, ಥ್ಯಾಂಕ್ಸ್ ಬ್ರದರ್. ಬರ ಏನಂತಂದ್ರೆ, ಮನುಷ್ಯನೊಳಗೆ ಯಾವ ಆತ್ಮ ಅಂತೂ ಇಲ್ಲ, ಅದು ಸತ್ಯವೇದದಲ್ಲಿ ನಮ್ಗೆ ಹೇಳೋದೇ ಇಲ್ಲ. ಅದು ಕ್ಲಿಯರ್ ಅಲ್ವಾ ನಿಮಗೆ?
ಓಕೆ.
ಸೊ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಹೇಗೆ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ 7ನೇ ವಾಕ್ಯದಲ್ಲಿ ಓದ್ಬೇಕಾರೆ, ಮನುಷ್ಯನ ಮಣ್ಣಿಂದ ಸೃಷ್ಟಿ ಮಾಡಿ ಜೀವಶ್ವಾಸವನ್ನು ಏನ್ ಮಾಡಿದ್ರು, ಅವನು ಇದ್ರಲ್ಲಿ ಓದಿದ್ರು. ಯಾವಾಗ ಜೀವಶ್ವಾಸವನ್ನು ಓದಿದ್ರು ಅನೇ ಅಂತ ಬದುಕುವ ಆತ್ಮನದು ಅಂತ ವಾಕ್ಯ ನಮಗೆ ಕೊಟ್ಟಿದೆ. ಅಂದರೆ ಆತ್ಮ ಆಗೋದಕ್ಕೆ 2 ಕೆಲಸಗಳು ಬೇಕು, ಒಂದು ದೇಹ ಬೇಕು, ಆಮೇಲೆ ಆ ಒಂದು ದೇಹದ ಜೊತೆಗೆ ಜೀವಶ್ವಾಸ ಏನಾಗಬೇಕು ಸೇರಬೇಕು, ಇವೆರಡೂ ಒಟ್ಟಿಗೆ ಜೋಡಣೆ ಆದ್ರೇ ಅಲ್ಲಿ ಮನುಷ್ಯ ಬದುಕೋದಿಕ್ಕೆ ಏನಾಗೋದು, ಬದುಕುವಂಥ ಒಂದು ಏನಂತಾರೆ ಒಂದು ಮನುಷ್ಯನಾಗೋದು, ಅಂದ್ರೆ ಬದುಕುವಂತ ಆತ್ಮನಾಗೋದು. ಅಂದ್ರೆ ಆತ್ಮ ಅಂದ್ರೆ ಯಾರಪ್ಪ ಅಂದ್ರೆ ಮನುಷ್ಯನೇ ಆತ್ಮ ಹೊರತು ಮನುಷ್ಯನ ಒಳಗೇನಿಲ್ಲ, ಯಾವ ಆತ್ಮನೂ ಇಲ್ಲ. ಅದಕ್ಕೆ ನೋಡಿ ಇದ್ರಿ, ಆದಾಮ್ಗೆ ದೇವರಂತ ಶಿಕ್ಷೆ ಕೊಡ್ತಾರೆ, ಹಣ್ಣ ತಿನ್ಬೇಡ ಅಂತ ಹೇಳ್ತಾರೆ. ಹಣ್ಣ ತಿನ್ನಿದ್ದೀನ ಏನಾಗ್ತೀನಿ ನೀನು, ನಿನ್ ಸತ್ತೇ ಸಾಯಿವಿ ಅಂತ ಹೇಳ್ತಾರೆ. ಸತ್ತ ಮೇಲೆ ಏನಾಗ್ತಾರೆ ಮನುಷ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯ, ಆದಿಕಾಂಡ 3:19 ಓದಿ ಬ್ರದರ್. ಅಬ್ರಹಾಮ್ ಬ್ರದರ್ ಓದ್ತೀರಾ? ಆಗ್ತದಾ?
ಆವತ್ತಿನ
ಹಾ,
ಮೂರು
19 ಬ್ರದರ್, 3:19.
ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು.
ನೋಡ್ರ, ನೀನು ಮಣ್ಣೆ ತಿರ್ಗಿ ಅಲ್ಲಿಗೆ ಸೇರ್ತೀಯ, ಮಣ್ಣಿಗೆ ಸೇರ್ತೀಯ. ಅಂದರೆ ದೇವ್ರಿಗೆ ಅವಿದ್ಯನಾಗಿದ್ದಾವಾಗ ದೇವ್ರ ಒಂದು ಜೀವಶ್ವಾಸ ಎತ್ಬಿಟ್ರೆ ಅವ್ನ ಮಣ್ಣಿಗೆ ಮನುಷ್ಯ ಅಲ್ಲಿಗೆ ಸೇರ್ತಾನೆ ಅಂದ್ರೆ ಮಣ್ಣಿಗೆ ಏನ್ ಮಾಡ್ತಾನೆ, ಸೇರ್ತಾನೆ ಅದರ. ಸೊ ಮಣ್ಣಿಂದ ಬಾಣಲ್ಪಟ್ಟಿರೋಂಥವ್ರು ಮಣ್ಣಿಗೆ ಏನಾಗ್ತಾನೆ, ತಿರ್ಗಾ ಸೇರ್ತಾನೆ. ಇದನ್ನೇ ಬೈಬಲ್ ಹೇಳೋದು, ಪಾಪ ಮಾಡೋಂಥ ಆತ್ಮ ಏನಾಗ್ತಾರೆ, ಸಾಯ್ತಾರೆ ಅಂತ. ಅದರ ಯಾರು ಸಾಯಿದ ರೀತಿಯಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮನುಷ್ಯನೇ ಆತ್ಮ, ಮನುಷ್ಯನೊಳಗೆ ಯಾವ ಆತ್ಮನೂ ಏನಾಗಿಲ್ಲ. ಓಕೆನಾ?
ಓಕೆ ಓಕೆ. ಮತ್ತೆ ಇನ್ನೊಂದು ವಾಕ್ಯ ಓದಿದ್ದೆ ನಾನು ಮೊನ್ನೆ, ಶರೀರ ಆತ್ಮ, ಅಲ್ಲ ಆತ್ಮ ಪ್ರಾಣ ಶರೀರ ಇವುಗಳನ್ನು ದೇವರು ಅದನ್ನ ನಾವು ಕ್ರಮಪಡಿಸ್ಕೊಳ್ಬೇಕು ಅಂತ ಏನೋ ವಾಕ್ಯ.
ಎಲ್ಲಿದೆ ನೋಡಿಸ್ತೀರಾ ವಾಕ್ಯನ?
ಒಂದೇ ನಿಮಿಷ.
ಓಕೆ,
ಒಂದು ದಸರಾನಿಕ 5:23.
ಓಕೆ, ಓದಿ ಬಿದ್ದ ದಯವಿಟ್ಟು.
ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡಲ್ಪಡಲಿ.
ವೆರಿ ಗುಡ್ ಅಲ್ವರ?
ಇಲ್ಲಿ ಆತ್ಮ ಶರೀರ ಪ್ರಾಣ ಈ ಮೂರು ಒಂದೇ ಅಂದ್ರೆ ಒಂದು ಒಂದು ಫುಲ್ಲು ಒಂದ್ ಬಾಡಿಗೆ ಮೂರು ಇರುತ್ತೆ ಅಂತಲ್ಲ ಅವ್ರಿಗೆ.
ಓಕೆ, 3 ಇದೆ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಏನ್ರಿ ಈ 3 ಅಂತೂ ಬೇಕೇ ಬೇಕು ಅದರ. ಒಬ್ಬ ಜೀವಂತವಾಗಿ ಆಗ್ಬೇಕು ಅಂದ್ರೆ ಏನ್ರಿ ದೇಹ ಅಂತೂ ಬೇಕೇ ಬೇಕು. ಈ ದೇಹ ಜೊತೆಗೆ ಜೀವಶ್ವಾಸ ಸೇರ್ಕೊಂಡಾಗ ಏನಾಗ್ತಾರೆ, ಆತ್ಮ ಆಗ್ತಾರೆ. ಸೊ 3 ಇದ್ದೇ ಇದೆ, 3 ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಆತ್ಮ ಆಗ್ಬೇಕು ಅಂದ್ರೆ ಇವೆರಡೂ ವಸ್ತು ಇದ್ರೇನೆ ಆಗೋದು ಅಂತ ಹೇಳ್ತಾರೆ ನಾವು. ಓಕೆನ್ರ? ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ, ಇಲ್ಲಿ ಅಪೊಸ್ಟಲ್ ಪೌಲ್ ಹೇಳ್ತಾ ಇರ್ಬೇಕಾದ್ರೆ ಯಾರಿಗೆ ಹೇಳ್ತಾ ಇರೋದು ಅಂತಂದ್ರೆ, ಪ್ರತ್ಯೇಕವಾಗಿ ಯಾರೋ ಒಬ್ಬರು ವ್ಯಕ್ತಿಗೆ ಏನ್ ಮಾಡ್ತಾ ಇಲ್ಲ, ಇದನ್ನ ಹೇಳ್ತಾನೆ ಇಲ್ಲ, ಇದನ್ನ ಹೇಳ್ತಾ ಇರೋದು ಇಡೀ ಸಭೆಗೆ ಹೇಳ್ತಾ ಇರೋದು. ಯಾವ ಸಭೆಗೆ? ಥೆಸಲೋನಿಕದಲ್ಲಿರೋಂಥ ಸಭೆಗೆ ಏನ್ ಮಾಡ್ತಾರೆ ಅಪೊಸ್ಟಲ್ ಪೌಲ್ ಈ ಪತ್ರ ಬರೀತಾ ಇರೋದು, ಕರೆಕ್ಟಾ? ಸರಿ, ಇವಾಗ ಅಪೊಸ್ಟಲ್ ಪೌಲ್ ಈ ಸಭೆಗೆ ಬರೀತಾ ಇರ್ಬೇಕಾದ್ರೆ ಏನ್ ಹೇಳ್ತಾರೆ, ನಿಮ್ಮ ಏನಾಗ್ಬೇಕಂತೆ, ಅಲ್ಲಿ ಓದಿಂತೀನಿ 23 ಇವಾಗ ಓದಿತೀನಿ, ಶಾಂತಿದಾಯಕನಂತ ಒಂದು ಸಮಾಧಾನದ ಕರ್ತನು.
ಪರಿಪೂರ್ಣ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡಲ್ಪಡಲಿ.
ನಿಮ್ಮ ಆತ್ಮ ಪ್ರಾಣ ಶರೀರ ಕರ್ತನ ಬರುವಿಕೆಯಲ್ಲಿ ಏನಾಗ್ಲಿ ಅಂತೆ, ಅದು ದೋಷವಿಲ್ಲದರ ಕಾಣಲಿ ಅಂತ ಹೇಳ್ಬೇಕಾರೆ, ಇಲ್ಲಿ ಸಭೆ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇರೋದು. ಅಂದ್ರೆ ಸಭೆ ಕ್ರಿಸ್ತನ ಎರಡನೇ ಬರುವಿಕೆ ಬರುವ ತನಕ ಅವ್ರು ಹೆಂಗಿರ್ಬೇಕಂತೆ, ಪರಿಶುದ್ಧವಾಗಿರ್ಬೇಕಂತೆ. ಅದನ್ನ ಆದಷ್ಟು ಏನ್ರಿ ನಿರ್ಮಲದಿಂದ ನಾವು ಕಾಪಾಡ್ಕೊಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಹಂಗೆ ಏನಾಗುತ್ತೆ ಅಂದ್ರೆ, ಸಭೆಯಲ್ಲಿ ಒಂದು ಯೂನಿಟಿ ಏನಾಗಿರ್ಬೇಕು, ಇರಬೇಕು ಒನ್ನೆಸ್ ಏನಾಗಿರ್ಬೇಕು ಇರಬೇಕು, ಅದರ ಒಂದು ಮನಸ್ಸುಳ್ಳವರಾಗಿ ಏನಾಗಿರ್ಬೇಕು ಇರಬೇಕು. ನೋಡಿ ಇವಾಗ ಹೆಂಗೆ ನಾವು ಏನು ನೋಡಿದ್ರೆ, ಆತ್ಮ ಆಗಬೇಕು ಅಂದರೆ ದೇಹ ಶ್ವಾಸ ಒಟ್ಟಿಗೆ ಏನಾಗಿರ್ಬೇಕು ಇರಬೇಕು ಅದರ. ಇದೇ ರೀತಿ ಸಭೆ ಜೀವಂತವಾಗಿ ಒಟ್ಟಾಗಿರ್ಬೇಕು ಅಂತಂದರೆ ಸಭೆಯ ದೇಹ ಏನಾಗಿರ್ಬೇಕು, ಆಮೇಲೆ ಪವಿತ್ರಾತ್ಮ ಏನಾಗಿರ್ಬೇಕು ಆ ಜೊತೆಗೆ ಸೇರಿರ್ಬೇಕು. ಇವಾಗ ನಾವು ಸ್ತ್ರೀಯ ಸಂತತಿ ಪಾಠ ಕೇಳಿದಿರಲ್ಲ ಬ್ರದರ್, ನೀವು ಕೇಳಿದಿರ ಅನ್ನಿಸ್ತದೆ ಅಲ್ವಾ?
ಹೌದೌದು.
ಸ್ತ್ರೀಯ ಸಂತತಿ ಅಂದರೆ ಯಾರಪ್ಪ ಅಂತಂದರೆ ಏನ್ರಿ, ಯೇಸು ಕ್ರಿಸ್ತನು ಮತ್ತೆ ದೇಹದ ಅಂಗವಾಗಿರೋಂಥ ಸಭೆ ನಾವು, ಕರೆಕ್ಟಾ? ಇವ್ರು ಇಬ್ಬರು ಸೇರ್ಬಿಟ್ಟು ಏನಾಗೋದು, ಸ್ತ್ರೀಯ ಸಂತತಿ ಆಗೋದು. ಇದನ್ನ ಏನ್ ಮಾಡೋದು, ಸರ್ಪ ತಲೆ ಏನ್ ಮಾಡೋದು ಜಡ್ಜ್ ಅಂತ. ಇವಾಗ ಯೇಸು ಕ್ರಿಸ್ತನ ದೇಹ ಅಂದ್ರೆ ಏನ್ರಿ, ಸಭೆ, ಕರೆಕ್ಟಾ? ಸಭೆನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ದೇಹಕ್ಕೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಈ ದೇಹಕ್ಕೆ ಅಂದ್ರೆ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿರುವಂತ ಸಭೆ, ನಾವು ಜೀವವುಳ್ಳವರಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಪವಿತ್ರಾತ್ಮ ಏನಾಗಿರ್ಬೇಕು, ವಾಸಿಸ್ಬೇಕು. ಅಂದ್ರೆ ಈ ಪವಿತ್ರಾತ್ಮನ ಏನ್ ಮಾಡ್ಬಿಡ್ದು, ನಿಂದಿಸ್ಬಾರ್ದು ಅಲ್ವರ. ಈ ಪವಿತ್ರಾತ್ಮ ಏನಾಗ್ಬೇಕು, ನಮ್ಮಲ್ಲಿ ಒಂದು ಜ್ವಾಲೆ ತರ ನಮ್ಮಲ್ಲಿ ಏನಾಗ್ತಿರ್ಬೇಕು, ಉರಿತಾ ಇರಬೇಕು. ಹೇಳ್ತಾರಲ್ಲ ಪವಿತ್ರಾತ್ಮ ಭರಿತವರಾಗಿರಿ ಅಂತ, ಇದೆಲ್ಲ ಪವಿತ್ರಾತ್ಮ ಭರಿತವರಾಗಿರೋದು ಹೇಗೆ ಸಾಧ್ಯ ಅಂತಂದ್ರೆ, ದಿನಾ ವಾಕ್ಯದಲ್ಲಿ ನಾವೇನಾಗ್ಬೇಕು, ಬೆಳಿಬೇಕು. ದಿನಾ ವಾಕ್ಯದಲ್ಲಿ ಯಾವಾಗ ಬೆಳಿತಿರೋ ಆವಾಗ ನಾವೇನಾಗ್ತದೆ ಅಂತಾರೆ, ದೇವರ ಒಂದು ವಾಕ್ಯದಲ್ಲಿ ಏನಾಗಿರ್ತೀರಿ, ಬಲವಾಗಿರ್ತೀರಿ. ಆವಾಗ ಈ ಸಭೆ ಅಂತ ಅಂದ್ಬಿಟ್ಟು ಅಂದ್ರೆ ಏನೋ ಇಂಡಿವಿಜುವಲ್ ಅಲ್ಲ, ಆಸ್ ಎ ಕಲೆಕ್ಟಿವ್, ಆಸ್ ಎ ಚರ್ಚ್ ಅಂತ ಹೇಳ್ಬೇಕಾದ್ರೆ, ಅದು ಹೆಂಗಿರ್ತಾರೆ ಅಂದ್ರೆ ಒಗ್ಗಟ್ಟಿನ ಹುಮ್ಮಸ್ಸಿಂದ ಇರ್ತಾರಂತೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು. ಸಭೆ ಹೇಗಿತ್ತಂತೆ ನೋಡಿ, ಓದನ. 31-32 ಬುಧ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 31-32 ಬುಧ.
ಹೀಗೆ ಪ್ರಾರ್ಥನೆ ಮಾಡಿ ಆಗ ಸಾರಿ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕುಡಿದ ಸ್ಥಳ ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು.
ಏನ್ ಬಿದರ್
ಇದಲ್ಲದೆ ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು.
ನಂಬಿದ ಮಂಡಳಿ, ಅದ್ಯಾರ ಇಂಡಿವಿಜುವಲ್ ಬಗ್ಗೆ ಹೇಳ್ತಾ ಇಲ್ಲ, ಪ್ರತ್ಯೇಕ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ಒಂದು ಗ್ರೂಪ್, ಅದನ್ನೇ ಸಭೆ ಅಂತ ಹೇಳೋದು. ಅವರು ಏನಾಗಿತ್ತಂದ್ರೆ ಪ್ರಾಣ ಮತ್ತೆ ಏನ್ ಬ್ರದರ್,
ಹೃದಯವು ಪ್ರಾಣವು ಒಂದೇ ಆಗಿತ್ತು.
ಹೃದಯವು ಪ್ರಾಣವು ಏನಾಗಿತ್ತಂತೆ, ಒಂದಾಗಿತ್ತು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ, ಎಲ್ಲಾರ್ದು ಒಂದೇ ಮಿಕ್ಸ್ ಆಗ್ಬಿಡ್ತಾ ಅಂತಂದ್ರೆ, ಇಲ್ಲ, ಒಂದು ಮನಸ್ಸು, ಒಂದು ಯೂನಿಟಿ. ಇದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ, ಕ್ರಿಸ್ತನ ಎರಡನೇ ಬರುವಿಕೆ ಬರೋ ತನಕ ಸಭೆ ಹೆಂಗಿರ್ಬೇಕು, ಒಂದಾಗಿರ್ಬೇಕು ಅಂತ ಅಲ್ಲರ. ನೋಡಿ ಫಿಲಿಪ್ಪಿಯರಲ್ಲಿ ಓದೋಣ, 1ನೇ ಅಧ್ಯಾಯ 27ನೇ ವಾಕ್ಯ ಬದಾರ್, ಫಿಲಿಪ್ಪಿಯರ್ 1:27 ಬದಾರ್.
ಹೇಗೂ ಕ್ರಿಸ್ತನ ಸುವಾರ್ತೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿ ಇಟ್ಟ ನಂಬಿಕೆಗೋಸ್ಕರ ಐಕ್ಯ ಮತದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುತ್ತೇನೆ.
ಐಕ್ಯತೆ, ಅದನ್ನೇ ಒಂದೇ ಮನಸ್ಸು ಅಂತ ಹೇಳಿ, ಒಂದೇ ಆತ್ಮ ಅಂತ ಏನ್ ಮಾಡೋದು ಅಲ್ಲಿ ಹೇಳೋದು. ಇದನ್ನ ನಾವು ಏನ್ ಮಾಡ್ಬೇಕು, ಸಭೆ ಆಗಿರೋರು, ನಾವು ಸಭೆಯಲ್ಲಿರುವಂತ ಸಹೋದರ ಸಹೋದರಿಗಳು ಒಗ್ಗಟ್ಟಾಗಿ ಏನಾಗಿರ್ಬೇಕು, ಹುಮ್ಮಸ್ಸಿಂದ ಇರಬೇಕು ಅಂತ. ಚೇತನ್ ಕೆಲಸ ಏನ್ ಮಾಡ್ತಾರೆ ಹೇಳಿ, ಡಿವೈಡ್ ಅಂಡ್ ರೂಲ್. ಅದರ ಸಹೋದರ ನಡುವೆ ಭಿನ್ನಾಭಿಪ್ರಾಯಗಳನ್ನ ತಂದ್ಬಿಟ್ಟು ಸಹೋದರಗಳೇನ್ ಮಾಡ್ತಾರೆ ಇವಾಗ, ಬೇರೆ ಬೇರೆ ಮಾಡ್ತಾರೆ ಅಲ್ವರ. ಅದೇ ತಾನೇ ಮಾಡಿದ್ದನು ಇವಾಗ ಸಭೆಯಲ್ಲಿ. ಏನಾಯ್ತು ಅಂದ್ರೆ, ಇದು ಮುಂದೆ ಬರೋ ಕ್ಲಾಸಸ್ ಹೇಳ್ತೀನಿ. ಆದ್ರೆ ಯಾವಾಗ ಅಪೊಸ್ತಲ ಜೀವಂತವಾಗಿದ್ರು, ಸಭೆ ಏನಾಗಿತ್ತು, ಐಕ್ಯದಲ್ಲಿ ಒಗ್ಗಟ್ಟಾಗಿ ಏನಾಗಿದ್ದರು, ಯಾವಾಗ ಸಭೆ ಬಂದ್ಬಿಟ್ಟು ಅಪೊಸ್ತಲ ತೀರ್ಕೊಂಡ್ಬಿಟ್ರು, ಸಭೆಯೊಳಗೆ ಏನ್ ಬರಕ್ ಶುರು ಮಾಡ್ದ, ಚೇತನ ಏನ್ ಮಾಡ್ದಂಗ ಒಡೆ ಬರಕ್ ಶುರು ಮಾಡ್ದ. ಅವಾಗ ಏನ್ ಮಾಡಿದ್ರೆ, ಆ ಒಮ್ಮನ್ಸ್ನ ಒಡ್ದ, ಸಭೆ ಏನಾಯ್ತು, ಛಿದ್ರ ಛಿದ್ರ ಆಗೋಯ್ತು. ಅದರ ಇದು ಏನ್ರಿ, ಸುವಾರ್ತೆ ಆಗೋದ್ರಲ್ಲಿ ಫುಲ್ ಏನಾಯ್ತು ಆಯ್ತು. ಅದಕ್ಕೆ ನೋಡ್ಬೇಕಾದ್ರೆ ನಿಜವಾದ ಸತ್ಯನೇ ಹೊರಟೋಯ್ತು, ನಂತರ ಅಸತ್ಯಗಳು ಒಡೆ ಬರಕ್ ಶುರು ಆಯ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಹೆಂಗ್ ಗೊತ್ತ ಹೇಳ್ತಾರೆ, ಅವ್ರು ಪ್ರೇಯರ್ ಮಾಡ್ತಾರೆ ನೋಡಿ ಅಂತೀನಿ ಸಭೆಗೋಸ್ಕರ. ಏನ್ ಅಂತ ಪ್ರೇಯರ್ ಮಾಡ್ತಾರೆ, ಓದನ. John 17:11 ಬರ್ದಾರ್, John 17:11, John 17:11 ನೋಡಿ.
ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು.
ನೋಡ್ರ, ಇದು ಒಂದಂತಂದ್ರೆ ಬದ, ಇದು ಫಿಸಿಕಲ್ ಒನ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದೇ ರೀತಿ ಸಭೆ ಒಂದಾಗಿರ್ಬೇಕಂತ, ನಾವೆಲ್ಲ ಏನಾಗಿರ್ಬೇಕಂತೆ, ಒಂದಾಗಿರ್ಬೇಕು. ಇದು ಒಂದು ಮನಸ್ಸು, ಅದರ ಹೇಗಿರಕ್ ಸಾಧ್ಯ ಅಂದ್ರೆ ಏನ್ರಿ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದರ ಒಂದು ಸತ್ಯ, ಅದರ ಒಂದೇ ಗುರಿ ಏನಾಗಿರ್ಬೇಕು, ಈ ಒಂದು ಪ್ರೀತಿ ಅಂತ ಏನಾಗಿರ್ಬೇಕು ಇರ್ಬೇಕು. ಅದರ ಇದನ್ನೇ ಅಪೊಸ್ತಲ ಪೌಲ್ ತೀಸನಿಕಾಗಿ ಬರೆಯೋದು. ಅದರ ಏನ್ರೆ, ಶಾಂತಿದಾಯಕನಾದ ಕರ್ತನೋ ನಿಮ್ಮ ಪ್ರಾಣ ಆತ್ಮ ಶರೀರನ ಕ್ರಿಸ್ತನು ಬರುವ ತನಕ ಈ ಸಭೆ ಐಕ್ಯತೆ ನಿಮ್ಮಡ್ಲಿ ಕೊನೆಯವರೆಗೂ ಉಳಿಸ್ಲಿ ಅಂತ. ಓಕೆನಾ, ಕ್ಲಿಯರಾ?
ಓಕೆ ಓಕೆ ಓಕೆ.
ಓಕೆ, ಬೇರೆ ಏನಾರ ಡೌಟ್ಸ್?
ಆಮೇಲೆ ಇದು ಪ್ರಾಣಿಗಳಿಗೂ ಜೀವಶ್ವಾಸ ಉಳಿದಿದ್ದನು ಅಂತ ಬೈಬಲ್ ಅಲ್ಲಿ ಇದೆಯಾ? ಅದು
ಹೌದು ಬ್ರದರ್, ಪ್ರಾಣಿಗಳಿಗೂ ಕೂಡ ಎಲ್ಲ ಒಂದೇ ಜೀವಶ್ವಾಸ ಅಂತ ಪ್ರಸಂಗಿಯಲ್ಲಿ ಇದೆಯಲ್ಲ ಬ್ರದರ್ ವಾಕ್ಯ.
ಪ್ರಸಂಗಿ
ಪ್ರಸಂಗಿ ಇಲ್ಲ, ಒಂದು ನಿಮಿಷ, 3ನೇ ಅಧ್ಯಾಯ ಇರ್ಬೇಕು ನೋಡಿ, ಒಂದು ನಿಮಿಷ ರೀ. ಮೂರನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದಿ.
ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೆ ಬರುವುದು. ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ. ಎಲ್ಲ ಬರೀ ಗಾಳಿಯೇ. ಎಲ್ಲ
ನೋಡಿದ.
ಪ್ರಾಣಿಗಳು ಒಂದೇ.
ಹಾಂ, ಎಲ್ಲರೂ ಏನಂತಾರೆ, ಒಂದೇ ಸ್ಥಳಕ್ಕೆ ಹೋಗ್ತಾರೆ ಅಂತ. ಎಲ್ಲರಿಗೂ ಶ್ವಾಸ ಒಂದೇ. ಇದನ್ನೇ ನಾವು ಅಲ್ಲಿ ಕನ್ನಡದಲ್ಲಿ ಮತ್ತು ಎಲ್ಲರಿಗೂ ಪ್ರಾಣ ಒಂದೇ ಅಂತ ಬಂದ್ಬಿಡ್ತು. ಕರೆಕ್ಟಾ? 19th verse ಪ್ರಾಣ ಅಂತ ಬಂತಲ್ವರ. ಹಾಂ, ಇವಾಗ ನಿಮ್ಮ ಹತ್ರ ಇಂಗ್ಲೀಷ್ ಇದೆಯಾ ಬೈಬಲು?
ಇದೆ ಇದೆ.
ಇಂಗ್ಲೀಷ್ ಅಲ್ಲಿ ಓದ್ರಿ, ಬರ್ತಾರೆ ನೋಡೋಣ.
Surely the fate of human beings is like that of the animals. The same fate awaits them both. As one dies, so dies the other. All have the same breath. Humans have no advantage over
ನೋಡ್ರ, ಆಲ್ ಹ್ಯಾವ್ ದ ಸೇಮ್ ಬ್ರೆತ್. ಸೊ
breath.
ಜೀವಶ್ವಾಸ ಎಲ್ಲರಿಗೂ ಏನ್ರಿ ಒಂದೇ. ಜೀವಶ್ವಾಸದಲ್ಲಿ ಏನ್ ಮಾಡಲ್ಲ, ದೇವರು ವ್ಯತ್ಯಾಸ ಮಾಡಲ್ಲ. ಆದರೆ ದೇವರು ಬಾಡಿ ಆರ್ಗನಿಸಮ್ನಲ್ಲಿ ನೋಡಿದ್ರೆ ವ್ಯತ್ಯಾಸಗಳನ್ನ ಮಾಡಿದ್ದಾರೆ ಎಲ್ಲರೂ. ಸೊ ಒಬ್ಬೊಬ್ರಿಗೊಂದು ದೇಹ ಇರೋದ್ರಿಂದ ಆ ದೇಹದ ತಕ್ಕಂತೆ ಏನ್ ಮಾಡ್ತಾರೆ ಅವರು, ಏನ್ತಾರೆ ಆಕ್ಟಿವಿಟೀಸು, ಅವ್ರದ್ದೊಂದು ಏನ್ತಾರೆ ಕೆಲಸಗಳೇನಾಗಿರ್ತಾರೆ ಇರ್ತಾರೆ. ಅಂದ್ರೆ ಜೀವಶ್ವಾಸ ಎಲ್ಲರಿಗೂ ಒಂದೇ. ಓಕೆನಾ?
ಜೀವಶ್ವಾಸ ಯಾವ ತರ ಡೌಟ್ ಇತ್ತು ಅಂದ್ರೆ ಹಂಗೆ, ಜೀವಶ್ವಾಸ ಅದು ಈಸ್ ಈಕ್ವಲ್ ಟು ಆತ್ಮ ಅಲ್ವಾ? ದೇವ ಆತ್ಮ
ನೋ,
ಜೀವಶ್ವಾಸವು
ನೋಡಿ,
ಇದೆ.
ಜೀವಶ್ವಾಸಕ್ಕೂ ಆಮೇಲೆ ಆತ್ಮಕ್ಕೂ ಏನಿದೆ ವ್ಯತ್ಯಾಸ ಇದೆ ಅದರ. ಇವಾಗ ಆದಿಕಾಂಡ 2:7 ಓದಿಬಿದ ನೋಡೋಣ.
ಜೀವಶ್ವಾಸ ಸ್ಪಿರಿಟ್ ಅಲ್ವಾ ಜೀವಶ್ವಾಸ ಅಂದ್ರೆ?
ಹಾಂ, ಜೀವಶ್ವಾಸ ಅಂದ್ರೆ ಸ್ಪಿರಿಟ್. ಕರೆಕ್ಟಾಗಿ ಹೇಳಿದ್ರಿ. ಆದರೆ ಇಂಗ್ಲೀಷಲ್ಲಿ ಏನ್ರಿ ಜೀವಶ್ವಾಸಕ್ಕೆ ಸ್ಪಿರಿಟ್ ಅಂತ ಬರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ. ಇವಾಗ ಕನ್ನಡದಲ್ಲಿ ಏನಂತ ಬರ್ತದೆ?
ಕನ್ನಡದಲ್ಲಿ ಸ್ಪಿರಿಟ್ ಆತ್ಮ ಅಂತ ಹೇಳ್ತಾರೆ.
ಹಾಂ ಸರಿ. ಸೋಲ್ಗೆ ಇಂಗ್ಲೀಷಲ್ಲಿ ಸೋಲ್ ಅಂತ ಬರ್ತದೆ, ಕನ್ನಡದಲ್ಲಿ ಏನಂತ ಹೇಳ್ತೀರಿ? ಆತ್ಮನ. ಇವಾಗ
ಆತ್ಮ
ನೀವೇ ಹೇಳ್ರಿ, ಇಂಗ್ಲೀಷಲ್ಲಿ ಎರಡು ಬೇರೆ ವಾರ್ತೆ ಇದ್ಮೇಲೆ ಕನ್ನಡದಲ್ಲಿ ಬೇರೆ ಎರಡು ವಾರ್ತೆ ಇರಬೇಕಲ್ವಾ?
ಜೀವಶ್ವಾಸ
ಅದೇ, ಕನ್ನಡದಲ್ಲಿ ಎರಡು ವಾರ್ತೆ ಇರಬೇಕಲ್ಲ ಬದರ್, ಅಬ್ರಾಮ್ ಬದರ್.
ಹೇಳೋದು
ಇವಾಗ ಇಂಗ್ಲೀಷಲ್ಲಿ ಎರಡು ವಾರ್ತೆ ಇದೆ, ಸ್ಪಿರಿಟ್ ಮತ್ತು ಸೋಲ್ ಅಂತ ಎರಡು ವಾರ್ತೆ ಇದೆ. ಕರೆಕ್ಟಾ?
ಪವಿತ್ರಾತ್ಮ. ಹೌದು, ಎರಡು ಪದಗಳು.
ಹಾಂ, ಇವಾಗ ಎರಡು ವಾರ್ತೆ ಇದ್ಮೇಲೆ ಕನ್ನಡದಲ್ಲಿ ಕೂಡ ಏನಾಗಿರ್ಬೇಕು? ಇದಕ್ಕೆ ಎರಡು ವಾರ್ತೆ ಇರಬೇಕಲ್ಲ, ಶ್ವಾಸಕ್ಕೂ ಜೀವಶ್ವಾಸಕ್ಕೂ. ಆಮೇಲೆ ಏನ್ರಿ ಈ ಒಂದು ಏನ್ರಿ
ಸ್ಪಿರಿಟ್
ಸೋಲ್ಗೆ,
ಹೇಳಿದ್ರು.
ಸ್ಪಿರಿಟ್ ಮತ್ತು ಸೋಲ್ಗೆ ಎರಡು ವಾರ್ತೆ ಇರಬೇಕಲ್ಲ. ಅದು ಕನ್ನಡದಲ್ಲಿ ಇದೆಯಾ ಅಂದರೆ ಕನ್ನಡದಲ್ಲಿ ಇಲ್ಲ, ಎರಡಿಗೂ ಸೇರಿಬಿಟ್ಟು ಒಂದೇ ವಾರ್ತೆ ಇರೋದು ಯಾವುದು ಅಂತಂದರೆ ಆತ್ಮ ಅಂತ. ಕರೆಕ್ಟಾ? ಇವಾಗ ಇಂಗ್ಲೀಷಲ್ಲಿ ಏನು ಹೇಳ್ತೀರಿ, ಹೋಲಿ ಸ್ಪಿರಿಟ್ ಅಂತೀರಿ. ಕರೆಕ್ಟಾ?
ಹೌದೌದು,
ಕನ್ನಡದಲ್ಲಿ ಏನಂತೀರಿ ಅದಕ್ಕೆ?
ಪರಿಶುದ್ಧಾತ್ಮ.
ಪರಿಶುದ್ಧ ಆತ್ಮ ಅಂದ್ರೆ ಆತ್ಮನ ಏನಾಗ್ಬಿಡ್ತಂಗಾರೆ ಇದು ಸೋಲಿಗೆ ಏನಾಗ್ಬಿಡ್ತು, ಆಲ್ಮೋಸ್ಟ್ ಈಕ್ವಲೆಂಟ್ ಆಗೋಯ್ತಲ್ವಾ? ಅದು ಬೇರೆ ವರ್ಡ್ ಬರಬೇಕಲ್ವಾ? ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಪದಗಳ ಬಳಿಕೆ ಏನ್ ಮಾಡಿಲ್ಲ, ಬೈಫ್ರೆಟ್ ಏನ್ ಮಾಡಿ ಹಾಕಿಲ್ಲ. ಕನ್ನಡದಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ನೋಡಿ, ಒಂದು ಪದಕ್ಕೆ ಏನ್ರಿ ಒಂದೇ ಪದ ಇರೋದು, ಹಲವಾರು ಪದಗಳು ಏನಾಗಿಲ್ಲ ಇಲ್ಲ. ಇವಾಗ ಬೇರೆ ಭಾಷೆಯಲ್ಲಿ ತಗೊಂಡ್ರೆ ಒಂದು ಪದಕ್ಕೆ ಹಲವಾರು ಬಳಕೆ ಏನಾಗಿದೆ ಇದೆ, ಹಲವಾರು ವಾರ್ತೆಗಳಿಂದ ಸಿನಾಮಿನಸ್ ವರ್ಡ್ಸ್ ಅಂತ ಏನು ಮಾಡ್ತಾರೆ ಅದು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಇದು ಕನ್ನಡದಲ್ಲಿ ತುಂಬ ಕಮ್ಮಿ. ಅದಕ್ಕೆ ಕನ್ನಡದಲ್ಲಿ ಏನು ಮಾಡಿದ್ರೆ ಸ್ಪಿರಿಟ್ಗೂ ಸೋಲ್ ಅಂತಲೇ ಬರೋಂಥ ವಾರ್ತೆನ ಏನು ಮಾಡಿದ್ದಾರೆ ಯೂಸ್ ಮಾಡಿ, ಎರಡಿಗೂ ಒಂದೇ ವಾರ್ತೆ ಯೂಸ್ ಮಾಡೋದ್ರಿಂದ ನಾವು ಬೈಬಲ್ ಓದ್ಬೇಕಾದ್ರೆ ನಮ್ಗೆ ಏನಾಗ್ತದೆ ಇವಾಗ, ಅಯ್ಯೋ ಅದು ಆತ್ಮನೇ ಇದು ಆತ್ಮನೇ ಅಂತ ನಮ್ಗೆ ಏನಾಗ್ಬಿಡ್ತದೆ ಇವಾಗ, ಏನಾಗ್ತದೆ ಇವಾಗ ಹೇಳಿ, ಇವಾಗ ಕನ್ಫ್ಯೂಸ್ ಆಗ್ತಾರೆ. ಆದರೆ ಸತ್ಯವೇದಕ್ಕೆ ನಾವೇನ್ ಮಾಡ್ಬೇಕು, ಬೈಬಲ್ಗೆ ಬೈಬಲ್ ಕಂಪೇರ್ ಮಾಡ್ಕೊಂಡು ಏನ್ ಮಾಡ್ಬೇಕು ನಾವು, ನಾವು ನೋಡ್ಬೇಕು. ನೋಡಿದ್ರೆ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಂದ್ರೆ ಆತ್ಮ ಅಂತ ಬರೋ ವರ್ಡ್ಗೆ ಏನ್ರಿ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಸೋಲೇ ಆಗಿರೋಂಥ ಸೂಟೇಬಲ್ ವರ್ಡ್ ಅದರ, ಅದನ್ನು ಕರೆಕ್ಟಾಗಿ ಹಾಕ್ಕೊಂಡು ಅದು ಮತ್ತು ಸೋಲ್ಗೂ ಮತ್ತು ಸ್ಪಿರಿಟ್ಗೆ ಡಿಫ್ರೆನ್ಸ್ ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ ನಮ್ಗೆ ಕ್ಲೀನಾಗಿ ಏನಾಗ್ತಾರೆ ಅರ್ಥ ಆಗ್ತಾರೆ. ನೋಡಿ, ಬೇಕಾರೆ ಇಲ್ಲಿ ಎಜಿಕಲ್ 37ನೇ ಅಧ್ಯಾಯ ಬನ್ರಿ ಬಿದರ್ ನೋಡಿ, ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕೊಡ್ತಾರೆ ಪಿಕ್ಚರ್ ಹೇಗೆ ಮನುಷ್ಯನಿಗೆ ಜೀವ ಬರ್ತಾರೆ ಅಂತ. ನೋಡಿ ಎಜಿಕಲ್ 37ನೇ ಅಧ್ಯಾಯ ಬನ್ರಿ ಬಿದರ್, ಎಜಿಕಲ್ 37. ಎಜಿಕಲ್ 37ನೇ ಅಧ್ಯಾಯದಲ್ಲಿ ದೇವರು ಏನಪ್ಪ ಮಾಡ್ತಾರೆ ಅಂದರೆ ಎಜಿಕಲ್ನ ಒಂದು ತಗ್ಗಿಗೆ ಏನು ಮಾಡ್ತಾರೆ ಕರ್ಕೊಂಡೋಗ್ತಾರೆ. ಅದರ ತಗ್ಗುಗಳೇನಿರ್ತವೆ ಬರೀ ಎಲ್ಬುಗಳಿರ್ತಾರೆ. ಅವಾಗ ದೇವರು ಎಜಿಕಲ್ ಕೇಳ್ತಾರೆ, ಏನಪ್ಪ ಈ ಎಲುಬುಗಳು ಬದುಕ್ತದಾ ಅಂತಂದ್ಬಿಟ್ಟು. ಅದಕ್ಕೆ ನನಗೆ ಗೊತ್ತಿಲ್ಲ ದೇವ್ರೆ ಅಂತ ಹೇಳ್ತಾರೆ. ಸರಿ, ಇದಕ್ಕೆ ನೀನು ನುಡಿ ಅಂತ ಹೇಳ್ತಾರೆ. ಇವರು ಪ್ರವಾದನೆ ಮಾಡೋ ಅಂತ ಹೇಳ್ತಾರೆ. ಪ್ರವಾದನೆ ಮಾಡಿದಾಗ ಏನಾಯ್ತಂತೆ, ಓದನ ಎಜಿಕಲ್ 37 7 ರಿಂದ ಓದಿ ಬಿದ್ದಾರೆ, 7 8 9 ಓದಿ ಬಿದ್ದಾರೆ. ಹಾಂ,
ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ನುಡಿಯುತ್ತಿರಲು ಸತಾಯಿತು. ಈಗೋ ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಆ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲುದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ
ಇರಿಬಿದ ಒಂದು ನಿಮಿಷ ನಿಮಿಷ ಬದ ಏನಿಲ್ಲ ಅಂತೆ ನೋಡಿ. ಫಸ್ಟ್ ಎಲುಬುಗೆ
ಶ್ವಾಸ
ಎಲುಬು ಜೋಡಣೆ
ಇರಲಿಲ್ಲ,
ಆಯ್ತು, ಆಮೇಲೆ ಏನ್ ಬಂತಂತೆ,
ಮಾಂಸ
ಮಾಂಸವು ಬಂತು, ನರಗಳು ಬಂತು, ಚರ್ಮ ಹೊದಿಕೆ ಆಯಿತು.
ಚರ್ಮ
ಆದ್ರೆ ಏನಿಲ್ವಂತೆ ಬದರ್,
ಶ್ವಾಸ ಇರಲಿಲ್ಲ.
ಯಾಕೆ ಶ್ವಾಸ ಅಂತ ಕೊಟ್ಟಾರೆ, ಆತ್ಮ ಅಂತ ಕೊಡಬೋದಾಗಿತ್ತಲ್ಲ. ಅಲ್ಲಿ ಈ ಜಾಗದಲ್ಲಿ ಅವ್ರಿಗೆ ಬೇರೆ ಆಪ್ಷನೇ ಇಲ್ಲ ಟ್ರಾನ್ಸ್ಲೇಷನ್ ಮಾಡೋದಿಕ್ಕೆ. ಅದಕ್ಕೆ ಏನ್ ಮಾಡಿದಾರೆ, ಶ್ವಾಸ ಅಂತ ಹಾಕಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ. ಆಕ್ಚುಲಿ ಇದೇ ತರ ಹೆಂಗೆ ಎಲ್ಲಿ ಇಲ್ಲಿ ಶ್ವಾಸ ಅಂತ ಯೂಸ್ ಮಾಡಿದ್ರೋ, ಬೇರೆ ಎಲ್ಲಾ ಜಾಗದಲ್ಲಿ ಶ್ವಾಸ ಅಂತ ಪದನ ಯೂಸ್ ಮಾಡಿದ್ರೆ ಏನಾಗಿರೋದು, ಓದೋರಿಗೆ ಕ್ಲಿಯರ್ ಆಗಿ ಗೊತ್ತಾಗಿರೋದು. ನೀವು ನೀವೇ ಓದ್ರಿ ಪ್ರಸಂಗಿ 9 3 3 19 ವಾಕ್ಯದಲ್ಲಿ ನೀವೇ ಅಂತ ನೋಡಿದ್ರಿ, ಅಲ್ಲಿ ಪ್ರಾಣ ಒಂದೇ ಅಂತ ಕೊಟ್ರು. ಇವಾಗ ಇಂಗ್ಲಿಷ್ ಅಲ್ಲಿ ಬ್ರೆತ್ ಅಂತ ಹೇಳೋದಿಕ್ಕೆ ಕನ್ನಡದಲ್ಲಿ ಪ್ರಾಣ ಅಂತ ಪದ ಬರ್ತದ? ಕರೆಕ್ಟ್ ಆಗಿ ನೀವು ಹೇಳಿ, ಬ್ರೆತ್ ಅಂದ್ರೆ ಏನು? ಪ್ರಾಣನ, ಉಸಿರು. ಕರೆಕ್ಟ್ ಆಗಿ ಹೇಳಿದ್ರಿ, ಆ ಉಸಿರು ಅಂತ ಬರ್ಬೇಕು ತಾನೆ. ಅದು ಬದಲಾಗಿ ಪ್ರಾಣ ಅಂತ ಹಾಕಿದ್ರೆ ಓದೋರ್ಗೆ ಏನು ಅನ್ಸ್ಬಿಡ್ತಾರೆ, ಅಯ್ಯೋ ಎಲ್ಲರಿಗೂ ಒಂದೇ ಪ್ರಾಣಪ್ಪ. ಇವಾಗ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ, ಬೈಬಲ್ ಅಲ್ಲಿ ಪ್ರಾಪರ್ ಆಗಿ ಏನಾಗಿಲ್ಲ ಟ್ರಾನ್ಸ್ಲೇಷನ್ ಆಗಿಲ್ಲ. ಅದಕ್ಕೆ ಬೈಬಲ್ನ ಬೈಬಲ್ ಜೊತೆ ಕಂಪೇರ್ ಮಾಡ್ಕೊಂಡು ಓದ್ದಾವಾಗ ನಮ್ಗೆ ಏನಾಗ್ತದೆ, ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನೋಡಿ, ಇವಾಗ ಇಲ್ಲಿ ಓದೋದಲ್ಲ, ಇಲ್ಲಿ ಏನ್ ಕೊಟ್ಟಿದ್ರೆ, ಎಲ್ಲವೂ ಇತ್ತು, ಏನಿರಲಿಲ್ಲ ಅಂತ ಅಲ್ಲಿ ಪ್ರಾಣ ಇಲ್ಲ,
ಶ್ವಾಸ
ಶ್ವಾಸ ಇರಲಿಲ್ಲ. ವೆರಿ ಗುಡ್. ಶ್ವಾಸ ಬಂದವಾಗ ಏನಾಗ್ತದೆ, ಬದುಕಿ ನಿಂತವು, ಪ್ರಾಣ ಬಂತು, ಜೀವ ಬಂತು, ಆತ್ಮ ಬದುಕ್ತು. ನೋಡಿ, ಓದಿ ಮುಂದಕ್ಕೆ, ನೆಕ್ಸ್ಟ್ ಹೇಳ್ತಾರೆ. ಹಾ,
ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ನುಡಿ, ಶ್ವಾಸವೇ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕಿಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು,
ನೋಡ್ರ
ಅತ್ಯಂತ
ಬದುಕೋದು,
ದೊಡ್ಡ
ಬದುಕು
ಸೈನ್ಯವಾಗಿ.
ಆತ್ಮನಾದನು. ಅದಕ್ಕೆ ನಾವು ಆದಿಕಾಂಡ 2 ಹೇಳಿ ಓದ್ಬೇಕ್ರಿ. ಇದೇ ತರ ಆದಾಮ್ನ ಸೃಷ್ಟಿ ಮಾಡಿದ್ದು, ಮಣ್ಣಿಂದ ಸೃಷ್ಟಿ ಮಾಡಿದ್ರು. ಎಲ್ಲ ಇತ್ತು, ದೇಹ ಇತ್ತು, ಕಣ್ಣಿತ್ತು, ಕೈ ಇತ್ತು, ಕಾಲಿತ್ತು, ಎಲ್ಲ ದೇಹಗಳಿತ್ತು, ಎಲ್ಲ ಇತ್ತು, ರಕ್ತ ಮಾಂಸ ಎಲ್ಲ ಇತ್ತು ರೀ. ಆದ್ರೆ ಯಾವುದು ಫಂಕ್ಷನ್ಸ್ ಮಾಡ್ತಾ ಇರಲಿಲ್ಲ. ಸೇಮ್ ಕಂಡೀಷನ್, ಮೂಳೆ ಇತ್ತು, ಮಾಂಸ ಇತ್ತು, ನರ ಇತ್ತು, ಚರ್ಮ ಇತ್ತು, ಆದ್ರೆ ಏನಿಲ್ಲ ಅಂತ ಅಲ್ಲಿ ಅಲ್ಲಿ ಶ್ವಾಸ ಮಾತ್ರ ಇರಲಿಲ್ಲ. ಇದನ್ನೇ ದೇವರೇ ಮಾಡಿದ್ರು ಎಂದ್ರೆ, ಅವರು ಶ್ವಾಸನ ಊದಿದ್ರು, ಮನುಷ್ಯ ಬದುಕುವ ಆತ್ಮನಾದನು ಅಲ್ವರ. ಅದನ್ನೇ ಇಲ್ಲಿ ಕ್ಲೀನ್ ಆಗಿ ಕೊಟ್ಟವ್ರೆ ಅಲ್ವರ. ಸೊ ಅದಕ್ಕೆ ನಾವು ಬೈಬಲ್ನ ಬೈಬಲ್ ಜೊತೆಗೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಓದಿದ್ರೆ ನಮಗೆಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾರೆ ಕ್ಲಿಯರ್ ಆಗ್ತಾರೆ. ಓಕೆನಾ ಬ್ರದರ್?
ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು.
ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ?
ಇಲ್ಲ ಇಲ್ಲ ಬ್ರದರ್ ಥ್ಯಾಂಕ್ ಯು.
ಸರಿ, ಓಕೆ. ನೆಕ್ಸ್ಟ್ ಪ್ರವೀಣ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಪ್ರವೀಣ್ ಕುಮಾರ್ ಜೆ ಬಿ.
ಬ್ರದರ್ ಆ ತರ ಇಲ್ಲ, ನಂಗೆ ಹೇಳ್ತೀನಿ ಬ್ರದರ್, ನಮ್ಗೆ ಸ್ವಲ್ಪ ಬಿಸಿ ಇದೆ, ಮನೆಯಲ್ಲಿ ಎಲ್ಲರೂ ಇದ್ದಾರೆ, ನಂಗೆ ಹೇಳ್ತೀನಿ
ಓಕೆ ಪ್ರವೀಣ್ ಬ್ರದರ್, ನೋ
ನೆಕ್ಸ್ಟ್
ಪ್ರಾಬ್ಲಮ್.
ಕ್ಲಾಸಲ್ಲಿ.
ಓಕೆ 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 ಪ್ರವೀಣ್ ಬ್ರದರ್. ಓಕೆ, ಶಾಂತಾ ಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ, ಶಂಕರ್ ಬ್ರದರ್.
ಹಾಂ ಬ್ರದರ್.
ಹಾಂ ಬ್ರದರ್, ಏನೋ ಪ್ರಶ್ನೆ ಇದೆಯಾ?
ಹೌದೌದು, ಆದಮನು ಹೌದು ಆ ಪಾಪ ಮಾಡಿ ತಿನ್ನಬಾರದಂತ ಹಣ್ಣನ್ನು ತಿನ್ನೋದ್ರಿಂದ ಪಾಪ ಬಂತಲ್ಲ ಅವ್ರದ್ದು, ಅದರಿಂದ ಮರಣ ಅಲ್ವಾ? ಈಗ ಒಂದ್ ವೇಳೆ ಅವರು ಹಣ್ಣನ್ನು ತಿನ್ಲಿಲ್ಲ ಅಂದ್ಕೊಂಡಿದ್ರೆ ಅವ್ರಿಗೆ ಸಾಯ್ತಾನೆ ಇದ್ದಿಲ್ವಾ? ಭೂಮಿಯನ್ನು ಹಾಗಿರ್ತಾ ಇದ್ರ?
ಖಂಡಿತವಾಗೂ, ಯಾಕಂದ್ರೆ ದೇವರು ಅವ್ರಿಗೆ ವಾಗ್ದಾನ ಮಾಡಿದ್ದೇನಪ್ಪ ಅಂದ್ರೆ ನಿತ್ಯ ಜೀವ. ನಿತ್ಯ ಜೀವ ಅಂತಂದ್ರೆ ದೇವರಿಗೆ ಎಷ್ಟು ದಿನ ವಿಧೇಯರಾಗಿರ್ತಾರೋ ಅಷ್ಟು ದಿನ ಏನಾಗ್ತಾರೆ, ಬದುಕ್ತಾರೆ. ನೋಡಿ, ನಿತ್ಯ ಜೀವ ಅಂತಂದ್ರೆ ಆ ಪದನ ಬಿಡಿಸ್ಬಿಟ್ಟು ಹೋದಿ, ನಿತ್ಯ ಪ್ಲಸ್ ಜೀವ. ನಿತ್ಯ ಅಂದ್ರೆ ಏನು ಕನ್ನಡದಲ್ಲಿ ಹತ್ರ ಅರ್ಥ?
ಯಾವಾಗ್ಲೂ
ವೆರಿ ಗುಡ್ ಬ್ರದರ್,
ಶಾಶ್ವತ.
ಯಾವಾಗಲೂ, ಆಮೇಲೆ ದಿನಾಲು, ನಿತ್ಯ. ಈ ನಿತ್ಯ ಏನ್ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಂತ
ಓಕೆ
ಹೇಳ್ತಿರ್ಬೋದ ಪದಗಳು. ನಿತ್ಯ ಅಂತಂದ್ರೆ ಅದನ್ನ ನೀವು ಹೇಳಂತಿರಲಿ ಯಾವಾಗ್ಲೂ ಅಂತ ಕೂಡ ಬಳಕೆ ಮಾಡ್ತಾರೆ. ಆಮೇಲೆ ದಿನಾಲು ಅಂತ ಕೂಡ ಬಳಕೆ ಮಾಡ್ತಾರೆ. ಅಂದ್ರೆ ದಿನಾಲು ನೀನು ನಂಬಿಕಸ್ಥನಾಗಿದ್ರೆ ದಿನಾಲು ನಿಂಗೆ ಏನಾಗ್ತದೆ, ಜೀವ ಬರ್ತದೆ
ಇರ್ತಾ
ಅಂತ
ಇದೆ.
ಅಲ್ವರ. ಇವಾಗ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ಕೊಟ್ರು, ಮನ ಕೊಟ್ರು. ಆ ಮನ್ನಾ ತಿಂತಾ ಇರ್ಬೇಕ್ರಲ್ಲಿ ಇವ್ರು ಏನಾಗುರು ಜೀವಿಸೋರು, ಯಾವಾಗ ಅದನ್ನ ತಿನ್ನದ್ ಬಿಟ್ಬಿಟ್ರ ಏನಾಯ್ತದೆ ಅವ್ರಿಗೆ ಮರಣ ಬರಕ್ಕೆ ಶುರು ಆಯ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಪರಲೋಕದಿಂದ ಬಂದಂತ ಮನ್ನ ಅದನ್ನ ತಿಂದು ಸಾಯ್ತಾ ಇದ್ರು. ಅದೇ ನನ್ ತಿಂದ್ರೆ ಏನಾಗಲ್ಲ, ಯಾವತ್ತು ಯಾವತ್ತು ಸಾಯೋದಿಲ್ಲ. ಈ ತರ ನಿತ್ಯ ಜೀವನ ಆದಮ್ಮಗೆ ಏನ್ ಮಾಡಿದ್ರು, ದೇವ್ರು ಕೊಟ್ಟಿದ್ರು. ಅದಕ್ಕೆ ಅವನೇನಾರೋ ವಿಧೇಯನಾಗಿ ಇದ್ಬಿಟ್ಟಿದ್ರೆ, ಪಾಪಾನೇ ಮಾಡದೆ ಇದ್ದಿದ್ರೆ ಖಂಡಿತವಾಗೂ ಅವ್ನು ಸಾಯ್ತಾನೆ ಇರಲಿ. ಇವಾಗ ನೋಡಿ, ನಾವು ಕ್ರಿಸ್ತ ರಾಜ್ಯದ ಬಗ್ಗೆ ಎಷ್ಟೋ ಪಾಠಗಳು ಏನ್ ಮಾಡಿದಿರಿ ನೋಡಿದಿರಿ ಅಲ್ವರ. ಇವಾಗ ನಾವು ಪ್ರಕಟಣೆ ಏನ್ ನೋಡ್ತೀರಿ ನೋಡಿ, ಒಂದು ವಾಕ್ಯ ಓದೋಣ. 21ನೇ ಅಧ್ಯಾಯ, ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ.
ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲದೆಲ್ಲ ಇಲ್ಲದೆ ಹೋಯಿತು.
ನೋಡ್ರ ಅಲ್ಲಿ ಕಷ್ಟ ಸಂಕಟ ದುಃಖವಾಗ್ಲಿ ಮರಣವಾಗ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಂಗ್ರೆ ಮರಣ ಇರಲ್ಲ ಅಂತಂದ್ರೆ ಅಲ್ಲಿ ಭೂಲೋಕದಲ್ಲಿ ಏನಿರಬಾರ್ದು? ಪಾಪ
ಇರಬಾರ್ದು,
ಇರಬಾರ್ದು. ಯಾಕಂದ್ರೆ ಪಾಪ ಕೊಡೋಂತ ಸಂಬಳನೇ ಏನ್ರಿ?
ಮರಣ.
ಮರಣ. ಇವಾಗ ಮರಣ ತೆಗಿಬೇಕು ಅಂದ್ರೆ ದೇವ್ರು ಫಸ್ಟ್ ಏನ್ ತೆಗಿಬೇಕು? ಪಾಪನ ಏನ್ ಮಾಡ್ಬೇಕು? ತೆಗಿಬೇಕು. ನೋಡಿ ಪಾಪನ ಹೆಂಗ್ ತೆಗಿತಾರೆ? 1ನೇ ಕೊರಿಂಥ 15, 1ನೇ ಕೊರಿಂಥ 15 55 56. ಒಂದನೇ ಕುರಿತ 15 55 56.
ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬದಲಾಗಿ ಅಷ್ಟೇ ಅಲ್ವ,
ನೋಡಿ, ಇಲ್ಲ ಪಾಪದ ಬಲವು ನ್ಯಾಯ ಪ್ರಮಾಣವೇ
ಪಾಪದ ಬಲವು.
ಅಲ್ವರ. ಹಂಗಾರೆ ಏನಂತಾರೆ, ಮರಣದ ಕೊಂಡಿ ಪಾಪವೇ. ಮರಣ ಬರಬೇಕು ಅಂದ್ರೆ ಅದ್ರ ವಿಷ ಏನ್ರಿ? ಪಾಪ. ಪಾಪ ಇದ್ರೇನೆ ಮರಣ ಬರೋದು. ಪಾಪ ಅಂತ ತೆಗೆದ್ಬಿಟ್ರೆ ಮರಣ ಇರಲ್ಲ, ಬರಲ್ಲ. ಇವಾಗ ಪಾಪ ಬರಕ್ಕೆ ಏನ್ ಕಾರಣ ಅಂದ್ರೆ ಅಲ್ಲೇ ಹೇಳ್ತಾರೆ, ಪ್ರಮಾಣ ನ್ಯಾಯ ಪ್ರಮಾಣ ಅಂತ ಅದರ. ಇವಾಗ ಮನುಷ್ಯನಿಗೆ ಕೀಪ್ ಅಪ್ ಮಾಡಕ್ ಆಗ್ದಿರಂತ ಪ್ರಮಾಣ ಕೊಟ್ಟಾಗ ಏನಾಗ್ತಾರೆ, ಮನುಷ್ಯನ ಕೈಗೂ ನಡೆಯಕ್ಕಾಗಲ್ಲ ಅಲ್ವರ. ಅವಾಗ ಏನಾಗ್ತಾರೆ, ಮನುಷ್ಯನಲ್ಲಿ ಪಾಪ ಬರ್ತಾರೆ. ಯಾವಾಗ ಪಾಪ ಅಂತ ಬರ್ತಾರೆ ಅವಾಗ ಮರಣ ಏನಾಗ್ತಾರೆ, ಡೆಫಿನೆಟ್ ಆಗಿ ಬಂದೇ ಬರ್ತಾರೆ. ಇವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರೊಸೆಸ್ನ ಮರಣ ತೆಗಿಬೇಕು ಅನ್ನೋ ದೇವ್ರ ರಾಜ್ಯದಲ್ಲಿ ಹೆಂಗ್ ಗೊತ್ತಾ ಮಾಡ್ತಾರೆ, ಫಸ್ಟ್ ನ್ಯಾಯ ಪ್ರಮಾಣ ಏನ್ ಮಾಡ್ತಾರೆ ತೆಗಿತಾರೆ. ಹೆಂಗೆ ಅಂದ್ರೆ ನ್ಯಾಯ ಪ್ರಮಾಣ ತೆಗಿತಾರೆ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ. ನೋಡಿ, ಇವಾಗ ನ್ಯಾಯ ಪ್ರಮಾಣನ ಏನ್ ಮಾಡ್ಬೇಕು, ಜಯಿಸ್ಬೇಕು ಅಲ್ವರ. ಇವಾಗ ಅದಕ್ಕೆ ಎರಡು ಇದೆ ಅದರ. ಇವಾಗ ನ್ಯಾಯ ಪ್ರಮಾಣ ಹೆಂಗ್ ಜಯಿಸೋದಿಕ್ ಸಾಧ್ಯ? ನ್ಯಾಯ ಪ್ರಮಾಣ ಜಯಿಸ್ಬೋದಾ? ಜಯಿಸೋದಿಕ್ ಸಾಧ್ಯನಾ?
ಇಲ್ಲ ಸರ್.
ಸರಿ, ಒಂದು ವಾಕ್ಯ ಓದೋಣ, 1 ನಿಮಿಷ. ರೋಮಾಪುರದಲ್ಲಿ ಬರ್ತದೆ, 1 ನಿಮಿಷ. ರೋಮಾಪುರದಲ್ಲಿ 7ನೇ ಅಧ್ಯಾಯ ಬನ್ನಿ, 1ರಿಂದ ಹಿಡಿದು 3ನೇ ವಾಕ್ಯ ಓದಿ.
ಸಹೋದರರಿ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳೋದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? ಅದಕ್ಕೆ ದೃಷ್ಟಾಂತ,
ಇರಿ, 1 ನಿಮಿಷ ಅಷ್ಟೇ. ನೋಡಿ, ಇವಾಗ ಏನೇ ಅಂತಾರೆ, ಎಕ್ಸಾಂಪಲ್ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಧರ್ಮಶಾಸ್ತ್ರ ಒಬ್ಬ ಮನುಷ್ಯನ ಮೇಲೆ ಪವರ್ ಚಲಾಯಿಸಬೇಕು, ಅಧಿಕಾರ ಚಲಾಯಿಸಬೇಕು ಅಂದ್ರೆ ಅದು ಎಲ್ಲಿವರೆಗೂ ಮಾತ್ರ ಸಾಧ್ಯ ಅಂದ್ರೆ, ಮನುಷ್ಯ ಬದುಕಿರುವ ತನಕ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಮನುಷ್ಯ ಸತ್ತಿದ ಮೇಲೆ ಧರ್ಮಶಾಸ್ತ್ರ ಅಪ್ಲಿಕೇಬಲ್ ಆಗ್ತದಾ? ಇಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೋಣ, ಬ್ಯೂಟಿಫುಲ್ ಎಕ್ಸಾಂಪಲ್, ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಓದಿಷ್ಟ ಮುಂದಕ್ಕೆ.
ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು.
ಹಾ, ಇವಾಗ
ಗಂಡನು
ನೋಡಿ 1 ನಿಮಿಷ, ಇಲ್ಲಿ ಏನಂತಾರೆ, ಎಕ್ಸಾಂಪಲ್ ಹೇಳ್ತಾರೆ. ಮದುವೆ ಆಗಿರ್ತಾರೆ ನೋಡಿ, ಗಂಡ ಹೆಂಡತಿ ಅದರ. ಇವಾಗ ಆ ಗಂಡನ್ನ ಮದುವೆ ಆಗಿರೋದ್ರಿಂದ ಆ ಹೆಂಡತಿ ಏನು ಮಾಡಬೇಕು, ಆ ಗಂಡನಿಗೆ ಏನಾಗಬೇಕು, ಅಧೀನರಾಗಿ ಇರಬೇಕು ಅದರ. ದೇವರು ಜೋಡಿಸಿದ್ನ ಯಾವುದೇ ಮನುಷ್ಯ ಏನು ಮಾಡ್ಬೋದು, ಅಗಲಿಸ್ಬಾರ್ದು ಅಂತ ವಾಕ್ಯ ಏನಾಗಿದೆ, ಕ್ಲಿಯರ್ ಆಗಿದೆ ಅಲ್ವರ. ಸರಿ, ಇವಾಗ ಹೆಂಡತಿಗೆ ಆ ಗಂಡಿನ ಜೊತೆಗೆ ಇರಕ್ಕೆ ಇನ್ನಿಲ್ಲ, ಇಷ್ಟ ಇಲ್ಲ, ಇವಾಗ ಏನು ಮಾಡಬೇಕು, ರೂಲ್ಸ್ ಪ್ರಕಾರ ಏನು ಹೇಳ್ತಾರೆ,
ಬಿಡುಗಡೆ
ಮತ್ತೆ
ಕೊಡ್ತಾರೆ.
ಯಾವಾಗ ಆಗ್ಬೇಕು?
ಅಧಿಕಾರ ಗಂಡನಿಂದ ಅಧಿಕಾರ ಇದಾಗ ಸತ್ತ ನಂತರ ಇದಾಗುತ್ತೆ. ಇದ್ದರೆ
ಹಾ, ಯಾವಾಗ? ಸತ್ತ ನಂತರ ಯೇಸು ಕ್ರಿಸ್ತ ಹೇಳ್ತಾರೆ, ಗಂಡ ಬದುಕಿರ್ಬೇಕಾರೆ ಹೆಂಡತಿ ಆಗಲಿ ಗಂಡ ಆಗಲಿ ಮತ್ತೊಬ್ರನ್ನ ಸವಾಸ ಮಾಡಿದಾಗ ವ್ಯಭಿಚಾರ ಅಂತ ಹೇಳ್ತಾರೆ. ಹಂಗಾರೆ ಅವ್ರು ಸತ್ತಿದ ಮೇಲೇನೆ ಇನ್ನೊಬ್ರದ್ದು ಏನ್ ಮಾಡ್ಬೋದು, ಮದುವೆ ಮಾಡ್ಕೊಬೋದು. ಇವಾಗ ಅದನ್ನ ಹೇಳ್ತಾರೆ ನ್ಯಾಯ ಪ್ರಮಾಣದ ಬಗ್ಗೆ ಹೇಳ್ತಾರೆ. ಇಸ್ರೇ ಜನಗಳು ನ್ಯಾಯ ಪ್ರಮಾಣಕ್ಕೆ ಏನಾಗಿದ್ರು, ಮದುವೆ ಆಗಿದ್ರು. ಇವಾಗ ಈ ನ್ಯಾಯ ಪ್ರಮಾಣನ ಬಿಟ್ಬಿಟ್ಟು ಅವ್ರಿಗೆ ನ್ಯಾಯ ಪ್ರಮಾಣ ಕಡೆ ಇಷ್ಟ ಇಲ್ಲ ಇಸ್ರೇ ಜನಗಳಿಗೆ. ಇವಾಗ ಪ್ರಮಾಣನ ಬಿಟ್ಬಿಟ್ಟು ಕ್ರಿಸ್ತನ ಕಡೆ ಏನ್ ಮಾಡ್ಬೇಕು, ಅವರು ಬರಬೇಕು ಕ್ರಿಸ್ತನ್ ಕಡೆ ಬರ್ಬೇಕು. ಅವ್ನು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆ ಗಂಡ ಏನಾಗ್ಬೇಕು, ಸಾಯ್ಬೇಕು. ನ್ಯಾಯ ಪ್ರಮಾಣ ಏನಾಗ್ಬೇಕು, ಸಾಯ್ಬೇಕು. ನ್ಯಾಯ ಪ್ರಮಾಣ ಸಾಯ್ದಿರಿದ್ರೆ ಯಾರು ಕ್ರಿಸ್ತನ್ ಕಡೆಗೆ ಬರಕ್ಕೆ ಸಾಧ್ಯ. ಸರಿ, ಇವಾಗ ನ್ಯಾಯ ಪ್ರಮಾಣ ಹೆಂಗ್ ಸತ್ತು, ಹೆಂಗ್ ಸಾವು ಬಂತು ನ್ಯಾಯ ಪ್ರಮಾಣಕ್ಕೆ, ಇವಾಗ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿ ಇಷ್ಟ. ಇವಾಗ
ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಣಿಯಲ್ಲ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ.
ಇರಿ, ನಾವೇನಾಗಿದ್ರು ಧರ್ಮಶಾಸ್ತ್ರಕ್ಕೆ ಪಾಲಕ್ ನಾವೇನಾಗಿದ್ರಿ, ಸತ್ತಿದ್ರಿ. ಹಿಂಗಿದೆ ಕ್ರಿಸ್ತನ ಮುಖ ಅಂತ ಹೇಳ್ತಾರೆ. ಹೇಗೆ ಹೇಗೆ ಅಂತಂದ್ರೆ, ಧರ್ಮಶಾಸ್ತ್ರನ ಯೇಸು ಕ್ರಿಸ್ತು ಏನಪ್ಪಾ ಮಾಡೋದು ಅಂದ್ರೆ, ಅದನ್ನ ಪವರ್ ಇಲ್ದಿರೋ ತರ ಮಾಡ್ಬಿಟ್ರು, ಅದಕ್ಕೆ ಜೀವನ ಇಲ್ದಿರೋ ತರ ಮಾಡ್ಬಿಟ್ರು. ಅಂದ್ರೆ ಧರ್ಮಶಾಸ್ತ್ರಕ್ಕೆ ಜೀವ ಯಾವಾಗ ಬರ್ತದೆ ಅಂದ್ರೆ, ಯಾರು ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೋ ಅವಾಗ ಜೀವ ಬರೋದು. ಯಾರು ಧರ್ಮಶಾಸ್ತ್ರ ಪ್ರಕಾರ ನಡ್ಕೊಂಡ್ಬಿಡ್ತಾರೋ ಅವ್ರ ಮೇಲೆ ಧರ್ಮಶಾಸ್ತ್ರಕ್ಕೆ ಅಧಿಕಾರನೇ ಇಲ್ಲ. ಇವಾಗ ನೀವೇ ಹೇಳ್ರಿ, ಕ್ರಿಸ್ತನು ಧರ್ಮಶಾಸ್ತ್ರ ನೆರವೇರಿಸಿದ್ರು ಇಲ್ವಾ? ಹಂಗಿರ್ಬೇಕ್ರೆ ಕ್ರಿಸ್ತನ್ ಮೇಲೆ ಧರ್ಮಶಾಸ್ತ್ರಕ್ಕೆ ಯಾವ ಅಧಿಕಾರನೂ ಇಲ್ಲ. ಹಂಗಾರೆ ಕ್ರಿಸ್ತನ ದೃಷ್ಟಿಯಲ್ಲಿ ಕ್ರಿಸ್ತನ ಮೇಲೆ ಧರ್ಮಶಾಸ್ತ್ರಕ್ಕೆ ಯಾವ ಅಧಿಕಾರ ಇಲ್ಲ ಅಂತಂದ್ರೆ, ಧರ್ಮಶಾಸ್ತ್ರ ಸತ್ತಂಗೆ ಲೆಕ್ಕ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಕ್ರಿಸ್ತನ್ನ ಅಕ್ಸೆಪ್ಟ್ ಮಾಡಿದ್ರೆ ಮುಗ್ದೋಯ್ತು, ಧರ್ಮಶಾಸ್ತ್ರಕ್ಕೆ ಪವರ್ ಇಲ್ಲ ಅಂತ ಅರ್ಥ. ಧರ್ಮಶಾಸ್ತ್ರ ಸತ್ತಂತ ಲೆಕ್ಕ, ಧರ್ಮಶಾಸ್ತ್ರ ಸತ್ತಂತ ಲೆಕ್ಕ ಅಂತಂದ್ರೆ, ಕ್ರಿಸ್ತನ್ ಯಾವಾಗ ಅಂಗೀಕಾರ ಮಾಡ್ತಿರೋ ಪಾಪನೇ ಇಲ್ಲ ಅಂತ ಅರ್ಥ. ಅಂತವ್ರು ಸಾಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಇವಾಗ ಅದನ್ನೇ ಹೇಳೋದು 1ನೇ ಕೊರಿಂಥದಲ್ಲಿ, ಏನ್ರಿ ಮರಣ ತೆಗಿಬೇಕು ಅನ್ನೋ ದೇವ್ರು ಏನ್ ಮಾಡ್ಬೇಕು ಅರ್ಥ ರಾಜ್ಯದಲ್ಲಿ. ಫಸ್ಟ್ ಧರ್ಮಶಾಸ್ತ್ರನ ಹೇಗೆ ಪವರ್ಲೆಸ್ ಆಗಿ ಮಾಡ್ತಾರೆ, ಧರ್ಮಶಾಸ್ತ್ರ ಇರ್ತಾರೆ, ಧರ್ಮಶಾಸ್ತ್ರ ಹೆಂಗೆ ಪವರ್ಲೆಸ್ ಆಗಿ ಮಾಡ್ತಾರೆ ಅಂದ್ರೆ, ಕ್ರಿಸ್ತನ್ನ ಅಧಿಕಾರಕ್ಕೆ ತಂದವಾಗ, ಎಲ್ಲಾರು ಕ್ರಿಸ್ತನ ಮುಖಾಂತರ ಬರಬೇಕು ಅಂತಂದವಾಗ, ಅವಾಗ ಏನಾಗ್ತದೆ ಗೊತ್ತಾ, ಪ್ರತಿಯೊಂದು ಮೊಂಡ್ಕಾಲು ಮೂರಿ ಆತನೇ ರಾಜಾದಿ ರಾಜ ಅಂತ ತನ್ನ ಬಾಯಿಂದ ಹರಿಕೆ ಮಾಡ್ಬೇಕಾರೆ ಏನಾಗ್ತದೆ, ಎಲ್ಲಾರ ಪಾಪಗಳು ಪರಿಹಾರ ಆಗ್ತದೆ. ಅವ ನೀತಿ ಮಾರ್ಗದಲ್ಲಿ ನಡೀತಾ ಬರ್ತಾ 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 ಏನಾಗ್ತಾರೆ, ದೇವರ ಪಾಪನ ಏನ್ ಮಾಡ್ತಾರೆ, ತೆಗಿತಾರೆ. ಅವಾಗ ಮರಣ ಅಂತಂದ್ಬಿಟ್ಟು ಏನಾಗಿರಲ್ಲ, ಇರಲ್ಲ. ಅವಾಗ ನಿತ್ಯ ಆ ಜನಗಳು ದೇವರಿಗೆ ನಂಬಿಕಸ್ಥರಾಗಿದ್ದವಾಗ, ಆ ನಿತ್ಯ ಆ ಪ್ರತಿದಿನ ಅವಾಗೇನಾಗಿತ್ತ, ಜೀವ ಇರ್ತಾರೆ. ಯಾವ ನಿತ್ಯ ಅವ್ರೇನ್ ಮಾಡ್ತಾರೆ ಪಾಪ ಮಾಡ್ತಾರೋ ಅವಾಗೇನಾಗ್ತಾರೆ ಅಂತಂದ್ರೆ, ಅವಾಗ ಮರಣ ಏನಾಗ್ತಾರೆ ಬರ್ತಾರೆ. ಓಕೆನ್ರಾ? ಸೊ ಅದೇ ನಿತ್ಯ ಜೀವ ಅಂದ್ರೆ ಏನ್ರಿ ಅರ್ಥ. ಕ್ಲಿಯರಾ? ಏನೋ ಡೌಟ್ಸ್ ಇದೆಯಾ ಶಂಕರ್ ಬ್ರದರ್? ಕ್ಲಿಯರ್ ಏನೋ ಡೌಟ್ಸ್ ಇದೆಯಾ?
ಕ್ಲಿಯರ್ ಆಗಿದೆ ಸರ್. ಒಂದ್ ವೇಳೆ ಅವರು ನಾವು ಇಲ್ಲೇ ಇರ್ತಾ ಇದೀವಲ್ಲ ಸರ್, ಯಾವಾಗ್ಲೂ ಲೈಫ್ ಟೈಮ್?
ಶೋರ್.
ಹಂಗಂದ್ರೆ ಯೇಸು ಸ್ವಾಮಿ ಬರ್ತಾ ಇದ್ದಿಲ್ಲ, ನಾವು ಪರ್ಲಕ್ ಹೋಗಂಗಿಲ್ಲ.
ಖಂಡಿತವಾಗ ಆಪ್ಟಾಗಿ ಹೇಳಿದ್ರಿ. ಅದಕ್ಕೆ ನೋಡಿ, ಗಾಡ್ಸ್ ಪ್ಲಾನ್ ಹೆಂಗಿದೆ ಗೊತ್ತಾ? ನಾವು ಒಂದು ಪಾಠ ಓದಿದ್ರಿ, ವೈ ಗಾಡ್ ಪರ್ಮಿಟ್ ಸಿವಿಲ್ ಅಂತ ಪಾಠ ಕೇಳಿದ್ರಲ್ವಾ? ದೇವ್ರು ಏನಕ್ಕೆ ಕೆಟ್ಟದ ಅನುಮತಿ ಕೊಟ್ರು ಅಂತ.
ಹೌದೌದು.
ಅದ್ರಲ್ಲಿ ನಾವೇನಂತ ನೋಡಿದ್ರಿ, ಮನುಷ್ಯನಿಗೆ ಅನುಭವ ಇರಲಿಲ್ಲ, ಅದರಿಂದ ಪಾಪ ಮಾಡಿದ್ರ. ಅನುಭವ ಇದ್ದಿದ್ರೆ ಅವನು ಡೆಫಿನೆಟ್ ಆಗಿ ಇವೆಲ್ಲ ಮಾಡ್ತಾ ಇರಲಿಲ್ಲ. ಆ ಅನುಭವದಿಂದ ನಮ್ಗೇನಾಯ್ತು ಅಂದ್ರೆ, ನಮಗೆ ಪರಲೋಕ ರಕ್ಷಣೆ ಸಿಗೋದಕ್ಕಂತ ಮಾರ್ಗ ಏನಾಯ್ತು, ನಮಗೆ ಸಿದ್ಧವಾಯ್ತು. ಅಬ್ರಾಹ್ಮನ ದೇವರ ಆಯ್ಕೆ ಮಾಡಿದ್ರು, ಅವ್ರ ಮುಖಾಂತರ ಎರಡು ತರ ಆಶೀರ್ವಾದಗಳನ್ನ ಹೇಳೋಂತ ಅವಕಾಶ ಬಂತು. ಇವಾಗ ಯೋಚನೆ ಮಾಡಿ, ಪಾಪನೇ ಮಾಡಿದ್ರೆ ಇದ್ರೆ ನಮ್ಗೆ ಆಸ್ಪದನೇ ಇರ್ತಾ ಇರಲಿಲ್ಲ. ಅದರಿಂದ ನೋಡ್ಬೇಕ್ರೆ ಇದು ಗಾಡ್ಸ್ ಪ್ಲಾನ್. ನೋಡಿ ರೋಮಾಪುರದಲ್ಲಿ ಹೇಳ್ತಾರೆ, ನೋಡಿ ಇರ್ತೀನಿ ಆ ವಾಕ್ಯನ ಇಲ್ಲಿ ಓದೋಣ. ರೋಮಾಪುರದಲ್ಲಿ 8ನೇ ಅಧ್ಯಾಯ 20 ಮತ್ತು 21, 8ನೇ ಅಧ್ಯಾಯ 20ನೇ ವಾಕ್ಯ ಮತ್ತು 21ನೇ ವಾಕ್ಯ.
ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದವರು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ.
ಎಸ್. ಇವಾಗ ವ್ಯರ್ಥ ವ್ಯರ್ಥ ಅಂತಂದ್ಬಿಟ್ಟು ನಾವೆಲ್ಲ ಓದ್ತೀರಿ ಬೈಬಲ್ ಅಲ್ಲಿ ಜಾಸ್ತಿ?
ಪ್ರಸಂಗಿ.
ವೆರಿ ಗುಡ್. ಲೋಕದಲ್ಲಿರುವಂತ ಎಲ್ಲ ಅನುಭವಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಇವೆಲ್ಲ ಅನುಭವಗಳು ವ್ಯರ್ಥ ವ್ಯರ್ಥ ಅಂತ ಹೇಳ್ತಾರೆ. ಹಂಗಾರೆ ಅನುಭವಗಳು ಅಲ್ವರ? ಇವಾಗ ಈ ಈ ವಾಕ್ಯನ ಏನ್ ಮಾಡಿ, ವ್ಯರ್ಥತ್ವ ಅಂತ ಬದಲಾಗಿ ತೆಗೆದುಬಿಟ್ಟು ಅನುಭವ ಅಂತ ಹಾಕ್ಬಿಟ್ಟು ಓದಿ ದಯವಿಟ್ಟು.
ಜಗತ್ತು ಅನುಭವಕ್ಕೆ ಒಳಗಾಯಿತು,
ಅನುಭವಕ್ಕೆ ಒಳಗಾಯಿತು,
ಹ್ಮ್,
ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ. ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ.
ಎಸ್, ಹಂಗಾರೆ ದೇವರು ಲೋಕಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಬಿಟ್ಟಿರ್ತಾರೆ, ಎಕ್ಸ್ಪೀರಿಯನ್ಸ್ ವಿತ್ ವಿಲ್. ಇದು ಬಿಟ್ಟಿದ್ದು ಏನ್ರಿ ಅವರೇ ಮನುಷ್ಯ, ಮನುಷ್ಯ ಆದಾಮ ಬಂದ್ಬಿಟ್ಟು ಅಯ್ಯೋ ನಾನು ಪಾಪ ಮಾಡ್ಬೇಕಪ್ಪ, ನಾನು ದೇವ್ರ ಹುಡುದಾಗ ನಡ್ಕೊಬೇಕು ಅಂತ ಆದಾಮ ಪಾಪ ಮಾಡಲಿಲ್ಲ ರೀ, ಅವ್ನು ಗೊತ್ತಿರಲಿಲ್ಲ. ಅದು ಇದೇನಿದೆ, ಇದು ದೇವ್ರದ್ದು ಒಂದು ಪ್ಲಾನ್ ಏನಾಗಿದೆ, ಇದೆ ಸಂಕಲ್ಪ ಇದೆ, ಒಳಪಡಿಸಿದವನ ಸಂಕಲ್ಪ ಇದೆ, ಅನುಮತಿ ಮಾಡಿದ ದೇವ್ರ ತಾನೆ. ಹಂಗಾದ್ರೆ ದೇವ್ರು ಏನು ಮಾಡಿದಾರೆ, ಇದೇನೋ ಒಂದು ಪ್ಲಾನ್ ಇಟ್ಟಿದ್ದಾರೆ. ದಟ್ ಪ್ಲಾನ್ನೇ, ಆ ಪ್ಲಾನ್ನೇ ನಿಮ್ಗೆ ಇದುವರೆಗೂ ಎಷ್ಟು ತಿಂಗಳು, ಹೆಚ್ಚು ಕಮ್ಮಿ ಒಂದು 8 ತಿಂಗಳಾಯ್ತು ಅನಿಸ್ತದೆ, 8 ತಿಂಗಳಿಂದ ನಿಮ್ಗೆ ಏನು ಮಾಡ್ತಾರೆ ಪ್ಲಾನ್ನೇ ನಿಮಗೆ ಹೇಳ್ಕೊಡೋದು. ವಾಟ್ ಈಸ್ ಗಾಡ್ಸ್ ಪ್ಲಾನ್? ಮನುಷ್ಯನ ಏನಕ್ಕೆ ಸೃಷ್ಟಿ ಮಾಡೋದು, ಏನು ಉದ್ದೇಶ, ಏನು ಮಾಡ್ತಾ ಇದ್ದಾರೆ ಇದರಿಂದ, ಏನು ಮನುಷ್ಯನ ಡೆವಲಪ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪ್ಲಾನ್ನೇ ನಾವು ನಿಮಗೆ ವಿವರಿಸ್ತಾ ಇರೋದು. ಒಳಪಡಿಸಿದವನ ಸಂಕಲ್ಪ ಏನದು ಸಂಕಲ್ಪ, ಮುಂದಕ್ಕೆ ಓದಿ ಇವಾಗ ಹೇಳ್ತಾರೆ ಏನು ಸಂಕಲ್ಪ. ಹಾಂ,
ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು.
ಎಸ್, ಅದಕ್ಕೂ ಒಂದು ಪ್ಲಾನ್ ಇದೆ, ನಿರೀಕ್ಷೆ ಇದೆ ರೀ. ಎಲ್ಲ ಮನುಷ್ಯ ಮಣ್ಣಿಗೂ ಮಣ್ಣಿಗೆ ಹೋಗ್ಬಿಡ್ತಾನೆ, ನಾಶ ಆಗ್ಬಿಡ್ತಾನೆ, ಅಲ್ಲ ಅಲ್ಲ ಇಲ್ಲ ಇಲ್ಲ ರೀ, ನಿರೀಕ್ಷೆ ಇದೆ. ಸತ್ತಿದ ತಕ್ಷಣ ವೈಕುಂಠಕ್ಕೆ ಹೋಗ್ಬಿಡ್ತಾನೆ, ಸತ್ತಿದ ತಕ್ಷಣ ನರಕಕ್ಕೆ ಹೋಗ್ಬಿಡ್ತಾನೆ, ನೋ ನೋ ನೋ, ನಿರೀಕ್ಷೆ ಇದೆ. ಮನುಷ್ಯ ಹುಟ್ಟಿದ ಮನುಷ್ಯ ಸತ್ತಿದ ತಕ್ಷಣ ನಾಶನೇ ಆಗಂಗಿದೆ, ನಿರೀಕ್ಷೆ ಅಂತ ಏನಕ್ಕೆ ಬರೋಕ್ ಪದ, ನಿರೀಕ್ಷೆ ಇದೆ. ಅದು ಏನು ನಿರೀಕ್ಷೆ? ಹಾ,
ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ.
ಎಸ್ ಸಿಸ್ಟರ್, ನೋಡ್ರ ದೇವರ ಮಕ್ಕಳ ಏನ್ರಿ ಮಕ್ಕಳ ಅಲ್ರ ಇವಾಗ ನೋಡಿ, ವಿಮೋಚನೆ ಹೊಂದಿ ದೇವ್ರ ಮಕ್ಕಳಾಗ್ಬೇಕು ಅಂತ ಅಂದ್ಬಿಟ್ಟು ಏನ್ರಿ ಗಾಡ್ಸ್ ಪ್ಲಾನ್ ಅಂತ. ಇವಾಗ ನೀವೇ ಯೋಚನೆ ಮಾಡಿದ್ದೀನಿ, ಇವಾಗ ಎಲ್ಲರೂ ದೇವ್ರ ಮಕ್ಕಳ, ಲೋಕದಲ್ಲಿ ಇರೋ ಎಲ್ಲರೂ ದೇವ್ರ ಮಕ್ಕಳ, ಕರೆಕ್ಟ್ ಅಲ್ವಾ ಸಿಸ್ಟರ್? ಯಾರು ಆತ ನಂಬಿದ್ದಾರೆ ಅವ್ರು ಮಾತ್ರ ದೇವ್ರ ಮಕ್ಕಳಾಗ ಅದಕ್ಕೆ ವರಾನ್ ಕೊಟ್ಟಿದ್ದಾರೆ. ಅರೆ, ಕ್ರಿಸ್ತನ್ ರಾಜ್ಯದಲ್ಲಿ ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಅವ್ರ ಮಕ್ಕಳಾಗ್ತಾರೆ. ಪ್ರತಿಯೊಬ್ಬರು ಕ್ರಿಸ್ತನೇ ನಮ್ಮ ರಕ್ಷಕನು ಅಂತ ಅಂಗೀಕಾರ ಮಾಡ್ಬೇಕಾದ್ರೆ ಅವರೆಲ್ಲರೂ ದೇವ್ರ ಮಕ್ಕಳಾಗ್ತಾರೆ. ಇವಾಗ ಅವರೆಲ್ಲ ದೇವ್ರ ಮಕ್ಕಳೆಲ್ಲ ರೀ, ಯೋಚನೆ ಮಾಡಿ, ಲೋಕದಲ್ಲಿರೋರು ಎಲ್ಲರೂ ದೇವ್ರ ಮಕ್ಕಳ, ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಲೋಕದಲ್ಲಿರೋರು ಯೇಸು ಕ್ರಿಸ್ತ ನಂಬದಿರೋರೆಲ್ಲ ದೇವ್ರ ಮಕ್ಕಳ ಇಲ್ಲ,
ಇಲ್ಲ
ದೇವ್ರ ಮಕ್ಕಳು ಆಗ್ತಾರೆ, ಹಾಗೇ ಆಗ್ತಾರೆ ರೀ. ಅವಾಗೆ ದೇವ್ರು ಹೇಳೋದು ಪ್ರತಿಯೊಬ್ಬರು ಕಂಡಿನ ಏನು ಮಾಡ್ತಾರೆ, ಒರೆಸ್ತಾರೆ. ಪ್ರತಿಯೊಂದು ಬೈಬಲ್ ಹೇಳ್ತಾರೆ, ಪ್ರತಿಯೊಂದು ಮೊಂಡ್ಕಾಲು ಮೂರ್ಬಿಟ್ಟು ಕರ್ತನೇ ಏನ್ರಿ
ದೇವರು.
ರಕ್ಷಕ ಅಂತ ಅಂಗೀಕಾರ ಮಾಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಅಂದರೆ ಆ ವಾಕ್ಯ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಆಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇದೆ, ಅದು ರೀಸನ್ ಬೈಬಲ್ ಹೇಳೋದು. ಆದರೆ ಹಾಗೇ ಆಗ್ತಾರೆ, ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ಪ್ರತಿಯೊಬ್ಬರು ದೇವ್ರ ಮಕ್ಕಳಾಗ್ತಾರೆ ಅಲ್ರ. ನಾಶನದ ವಶದಿಂದ ಬಿಡುಗಡೆ ಆಗಿ ದೇವ್ರ ಮಕ್ಕಳಾಗದೆ ಗಾಡ್ಸ್ ಪ್ಲಾನ್. ಅದಕ್ಕೆ ಒಂದು ಸಾಮಿ ಕೇಳಿದ್ರ, ಯೇಸುಕ್ರಿಸ್ತ ಹೇಳ್ತಾರಲ್ಲ ಏನ್ರಿ, ಕುರಿಮರಿಯಲ್ಲಿ 100 ಕುರಿಮರಿ ಇತ್ತು ಹಿಂಡಲ್ಲಿ, ಒಂದು ಹೊಟ್ಟ ತಪ್ಪಸ್ ಕೊಟ್ಟೋಗ್ಬಿಡ್ತು, ಆ ಕುರುಬ ಏನ್ ಮಾಡ್ತಾರಂತೆ,
ಒಂದು ಕುರಿಗಾಗಿ ಹುಡುಕಾಟ ಮಾಡಿ
ಸಿಗೋ ತನಕ ಹುಡುಕ್ತಾರೆ, ಸಿಕ್ಮೇಲೆ ಇನ್ನೊಬ್ರಿಗೆ ಹೇಳಿ ನೀವು ಅದ್ರ ಬಗ್ಗೆ ಅದಕ್ಕೋಸ್ಕರ ಸಂತೋಷಿಸ್ರಿ.
ಹೆಂಗೆ ಆ ಕುರುಬ ಹೆಂಗ್ ಹೋಗ್ತಾನೆ ಒಂದು ಕುರಿನ ತಪ್ಪಸ್ಕೊಳಕ್ಕೆ, ಏನ್ ಮಾಡ್ತಾನ ಅವನು?
99 ಕುರಿಗಳನ್ನು ಬಿಟ್ಟು ಒಂದು ಕುರಿಗೋಸ್ಕರ.
ಅಂದ್ರೆ 99 ಕುರಿ ನೆಟ್ಟಿಗಿದೆ ಅಂತ ತಾನೆ ಅರ್ಥ ಅಲ್ವರ? ಆ 99 ಕುರಿ ನೆಟ್ಟಿಗಿದೆ ಅಂತ ಅರ್ಥ. ಒಂದೇ ಒಂದು ಕುರಿ ಏನಾಗಿರುತ್ತೆ ಇವಾಗ
ಸರಿ ಇಲ್ಲ,
ತಪ್ಪಸ್ಕೊಂಡಿರೋದು? ಇವಾಗ ನೀವು ಆ ಒಂದು ಕುರಿ ಯಾರ?
ನಾವೇ
ಇನ್ 99 ಕುರಿಗಳು
ಆರಿಸ್ಕೊಂಡವರು,
ಆರಿಸ್ಕೊಂಡವ್ರು, ಅಂಗೀಕಾರ
ಅಂಗೀಕರಿಸಲ್ಪಟ್ಟು.
ಅದು ನೀವೇ, ಇದು ನೀವೇ.
ಓಕೆ,
ಅಂದ್ರೆ ನಾವು ನೆಟ್ಟಿಗಿಲ್ಲ ಅಂತ ಅರ್ಥ. ಆ 99 ಕುರಿಗಳು ಆರಿಸ್ಕೊಂಡವ್ರು ಚೆನ್ನಾಗಿರೋ, ನಾವು ನೆಟ್ಟಿಗಿಲ್ಲ ಅಂತ ಅರ್ಥ ಅಲ್ವರಾ? ನಾವು ಇದನ್ನೇ ಕೇಳಿರ್ತೀರಿ, ಕೇಳಿ ಕೇಳಿ ಅಂತಾರೆ, ಇದೇ ಕೂತ್ಬಿಡೈತೆ. 99 ಕುರಿಗಳು ಅಂದ್ರೆ ನಾವು ಸಭೆಯಲ್ಲಿ ಇರೋರು, ಒಂದು ಕುರಿ ತಪ್ಪಸ್ಕೊಂಡ್ಬಿಡೈತೆ ನೋಡಿ, ಅಕ್ಕಪಕ್ಕದ ಮನೆಯವರೆಲ್ಲ ಸತ್ಯ ಕೇಳಿದ್ರು, ಅವ್ರಿಗೆ ಹೋಗಿ ಏನ್ ಮಾಡ್ಬೇಕು ನಾವು ಹೇಳ್ಬೇಕು ಅಂತ. ನಾವು 99 ಕುರಿ ನೆಟ್ಟಿಗಿದ್ದೀರಾ ನೋಡ್ಬೇಕಾರೆ, ಇದು ಏನ್ರಿ? ಆಮೇಲೆ ಏನ್ರಿ ಪರ್ಸೆಂಟೇಜ್ ಹಿಂಗಿದೆಯಾ, ಕ್ರಿಶ್ಚಿಯನ್ಸ್ 99%, ಇಡೀ ವರ್ಲ್ಡ್ 1% ಇದೆಯಾ? ನೋ 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 ನೋ, ಅದರ ವರ್ಲ್ಡ್ ಏನಾಗಿದೆ, 99% ಇರೋದು ಕ್ರೈಸ್ತವರೇ, 1% ಇರೋದು. ಈ ಸಾಮ್ಯದ ಅರ್ಥ ಅದಲ್ವೇ ಇಲ್ಲ ರೀ. ಫಸ್ಟು ಈ ಸಾಮ್ಯದ ಅರ್ಥ ಹೆಂಗೆ ಗೊತ್ತಾ, 100 ಕುರಿ ಅಂತಂದರೆ ಯೇಸು ಕ್ರಿಸ್ತ ಇನ್ನೊಂದು ಕಡೆ ಹೇಳ್ತಾರೆ ಏನ್ರಿ, ನನ್ನ ಕುರಿ ನನ್ನ ನನ್ನ ಧ್ವನಿನ ಏನು ಮಾಡ್ತಾರೆ ಹೇಳ್ತಾರೆ, ಆದರೆ ನನ್ನ ಈ ಹಿಂಡಿಗೆ ಸೇರಿದ್ರಂತ ಇನ್ನೊಂದು ಕುರಿ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಕೇಳಿದಿರಾ, ಕೇಳಿದಿರ ಇಲ್ಲ? ಯೋಹಾನ 10 ಅಧ್ಯಾಯದಲ್ಲಿ ಬರ್ತಾನಿರ್ತೀನಿ ಅದರ, ನಾನು ನನ್ನ ಹಿಂಡಿಗೆ ಸೇರ್ತೈತಿ ಇನ್ನೊಂದು ಕುರಿ ಇದೆ, ಅದನ್ನೇನು ಮಾಡ್ಬೇಕು ನಾನು, ಅದನ್ನು ಸೇರಿಸ್ಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆ ಹಿಂಡು ಏನಪ್ಪ, ಇವಾಗ ಲೋಕದಲ್ಲಿ ನಂಬಂತ ಕಿವಿರ್ ಅಂತ ಒಂದು ಹಿಂಡು ಇವಾಗ ಒಂದು ಐತೆ, ಆದ್ರೆ ನಮ್ದಿರಂತ ಇನ್ನೊಂದು ಗ್ರೂಪ್ ಏನಾಗಿದೆ ಅಲ್ಲಿ, ಇನ್ನೊಂದು ಗ್ರೂಪ್ ಕೂಡ ಏನಾಗಿದೆ ಅಂತೇಳಿ ಅಲ್ಲಿದೆ ಅಲ್ವರ. ಅವ್ರನ್ನು ಕೂಡ ಏನ್ ಮಾಡ್ತಾರೆ, ಕ್ರಿಸ್ತನು ಆತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೇರಿಸ್ತಾರೆ ಅಲ್ವರ. ಈ 99 ಕುರಿ ಅಂದ್ರೆ 100, ಫಸ್ಟ್ 100 ಇದೆ ಅದರ. ಈ 100 ಕೂಡ ಏನ್ರಿ, ಫಸ್ಟ್ ಆಫ್ ಆಲ್ ದೇವ್ರ ಕುರಿಗಳೇ. ಈ 100 ಯಾವುದು ಅಂತಂದ್ರೆ ದೇವರ ಬ್ರಹ್ಮಾಂಡ ಸೃಷ್ಟಿ ರೀ. ಈ ಸೃಷ್ಟಿನೇ 100%, 100% ಸೃಷ್ಟಿನೇ ದೇವ್ರದ್ದು ರೀ ಅದರ. ಇದರಲ್ಲಿ ದೇವ್ರಿಗೆ ಎಲ್ಲರೂ ವಿಧೇಯರಾಗಿದ್ದಾರೆ, ಒಬ್ಬರೇ ಒಬ್ರು ವಿಧೇಯರಾಗಿರಲಿಲ್ಲ. ಯಾರದು, ಯಾವ ಸೃಷ್ಟಿ? ದೇವರಿಗೆ ಎಲ್ಲ ಸೃಷ್ಟಿಗಳು ವಿಧೇಯರಾಗಿದ್ರಿ. ಒಂದೇ ಒಂದು ಸೃಷ್ಟಿ, ಒಂದೇ ಒಂದು ಗ್ರೂಪ್ ಆಫ್ ಕ್ರಿಯೇಷನ್ ದೇವರಿಗೆ ಅವಿಧೇಯರಾಗಿದ್ರು. ಯಾರದು? ದೇವದೂತರು. ಅವ್ರಕ್ಕಿಂತ ಮುಂಚೆ ಯಾರು? ಅಯ್ಯಯ್ಯೋ, ಇವರೊಬ್ಬರಿಂದಾನೆ ಎಲ್ಲರೂ ಹಾಳಾಗಿದ್ದು. ಇವರೊಬ್ಬರು ಯಾರು ಹೇಳಿ? ಮನುಷ್ಯ, ಮನುಷ್ಯನಿಂದಾನೆ ಎಲ್ಲ ಕೊಟ್ಟು ಹೋಗಿದ್ದು. ಈ ಒಂದು ಕುರಿ ಏನಾಗಿದೆ ಇವಾಗ, ತಪ್ಪಿಸ್ಕೊಂಡು ಹೋಗಿ ನೋಡಿರ್ತೀವಿ. ಕುರುಬ ಏನ್ ಗೊತ್ತಾ ಮಾಡ್ದ, ಎಷ್ಟು ಕ್ರಿಸ್ತನು 99 ಬಿಟ್ಬಿಟ್ರಿ. ಅವ್ರು ಏನು ದೇವತನ ಮಾರ್ಪಡಿಸೋಕೆ ಹೋದ್ರ, ಸೇತನ ತಿದ್ದಕ್ಕೆ ಹೋದ್ರ, ಎಲ್ಲಾನು ಬಿಟ್ಬಿಟ್ರು. ಬಿಟ್ಬಿಟ್ಟು ಒಂದು ಕುರಿ ಇದೆ ಉಣಿತೀನಿ, ಕಾಣ ಹೋಗಿರಂತ ಕುರಿ. ಅದಕ್ಕಾಗಿ ತನ್ನ ಎಲ್ಲಾನು ಬಿಟ್ಬಿಟ್ಟು, ಎಲ್ಲ 99 ಬಿಟ್ಬಿಟ್ಟು ಈ ಒಂದು ಕುರಿಗೋಸ್ಕರ ಏನ್ ಮಾಡೋರು ಇವತ್ತು ಬಂದ್ಬಿಟ್ಟು ಆ ಒಂದು ಕುರಿ ಏನ್ ಮಾಡ್ತಾರೆ, ರೆಸ್ಕ್ಯೂ ಮಾಡ್ತಾರೆ. ಒಂದು ಕುರಿ ರೆಸ್ಕ್ಯೂ ಮಾಡಿದ್ರೆ ಮುಗೀತು, ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗಿ ಏನಾಯ್ತದೆ, ಸೆಟ್ರೇಟ್ ಆಗ್ಬಿಡ್ತಾರೆ. ಅದಕ್ಕೆ ಆತನ ರಾಜ್ಯ, ಆತನ ರಾಜ್ಯದಲ್ಲಿ ಎಲ್ಲ ಮನುಷ್ಯರು ಸತ್ಯಕ್ಕೆ ಬಂದ್ಬಿಟ್ಟ ಅಂತಂದ್ರೆ ಎಲ್ಲರೂ ಮೊಣಕಾಲು ಮುರಿ, ಇವರೇ ನಮ್ಮ ರಕ್ಷಕನು ಅಂತಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಏನಾಯ್ತದೆ ಏನ್ರಿ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲರೂ ದೇವ್ರಿಗೆ ಏನಾಗಿರ್ತಾರೆ, ವಿದರಾಗಿರ್ತಾರೆ. ಪಾಪ ಮಾಡೋಂತ ಆಸ್ಪದನೇ ಇರಲ್ವಲ್ಲ. ಯೋಚನೆ ಮಾಡಿ, ಮನುಷ್ಯ ಪಾಪ ಮಾಡೋಂತ ಆಸ್ಪದ ಇರೋದ್ರಿಂದ ದೂತ್ರುಗಳೇನಾದ್ರು ಪಾಪ ಮಾಡೋಕ್ಕೆ ಚಾನ್ಸ್ ಆಯ್ತು ಅಲ್ವರ. ಲೂಸಿಫರ್ಗೊಂದು ಅವಕಾಶ ಆಯ್ತು. ಇವಾಗ ಲೂಸಿಫರ್ನ ದೇವ್ರು ಕಟ್ಟಾಕ್ಬಿಟ್ಟ ಅಂದ್ರೆ ಸೇತನ ಕಟ್ಟಾಕ್ಬಿಟ್ಟು ನಾಶ ಮಾಡ್ಬಿಟ್ಟೆ ಕ್ರಿಸ್ತನ ರಾಜ್ಯದಲ್ಲಿ. ಮನುಷ್ಯರು ಪಾಪನೇ ಇಲ್ದಿರೋಂಗಾಗ್ಬಿಟ್ರೆ ದೂತ್ರುಗಳಿಗೆಲ್ಲ ಅವಕಾಶ ಸಿಗ್ತಾರೆ ಪಾಪ ಮಾಡೋದಕ್ಕೆ. ಅವರು ಕೂಡ ಏನಾಗ್ತಾರೆ, ಎಲ್ಲರೂ ರಕ್ಷಣೆ ಹೊಂದ್ತಾರೆ ಅಲ್ವರ. ಸರಿ, ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ?
ನಮ್ಗೊಂದು ಕ್ವಶನ್ ಕೇಳಿದಾರೆ ಏನಂದ್ರೆ, ಆದಾಮ ಅವ ಸೃಷ್ಟಿಯಾದಾಗ ಅಲ್ಲಿ ಒಳ್ಳೇದರ ಕೆಟ್ಟದ್ರ ಅರಿವನ್ನು ಹುಟ್ಟಿಸೋ ಒಂದು ಹಂಡ್ ಇಟ್ಟಿದ್ರು ದೇವ್ರು, ದೇವ್ರಿಗೆ ಎಲ್ಲ ಗೊತ್ತಿದ್ದು ಏನಕ್ಕೆ ಇಟ್ರು?
ಇವ್ರಿಗೆ ಗೊತ್ತಿಲ್ವಲ್ಲ, ತಿಳ್ಕೊಳ್ಳಿ ಅಂತ. ದೇವ್ರಿಗೆ ಗೊತ್ತಿತ್ತು, ಇವ್ರಿಗೆ ಗೊತ್ತಿರ್ಲಿಲ್ವಲ್ಲ.
ಅವರು ಆದಮವ ಆವಿದೇರಾಗ್ತಾರಂತಾನೆ ಗೊತ್ತಿತ್ತು, ದೇವ್ರಿಗೆ ಎಲ್ಲಾನು ತಿಳಿದವರಾಗಿದ್ರು, ಆ ಏನಕ್ಕೆ ಇಟ್ಟಿ ಯಾಕೆ ಇಟ್ಟಿದ್ರು
ಅದನ್ನ
ಅಂತಾನೆ
ಏನಕ್ಕೆ
ಗೊತ್ತಿಲ್ಲ.
ಇಟ್ಟು? ವೆರಿ ಗುಡ್ ಕ್ವಶನ್. ಏನ್ ಗೊತ್ತಾ, ಈ ಕ್ವಶನ್ ನಲ್ಲಿ ಉತ್ತರ ಇದೆ, ಆಮೇಲೆ ಹಣ್ಣಿನ ಹೆಸರು ಇದೆ ಗೊತ್ತಾ, ಅದರಲ್ಲೇ ಉತ್ತರ ಇದೆ. ನೋಡಿದ್ದೀನಿ, ಹಣ್ಣಿನ ಹೆಸರು ಏನು?
ಜೀವ ಮರಣ
ಹಾ, ಕರೆಕ್ಟ್ ಆಗಿ ಹೇಳಿ, ನೀವು ಫಸ್ಟ್ ಹೇಳಿದ್ರಿ. ಹಾ, ಒಳ್ಳೇದು
ಹರಿವು
ಕೆಟ್ಟದು.
ಒಳ್ಳದ್ ಕೆಟ್ಟದ್ರೆ ಹರಿವನ್ನು ಹುಟ್ಟಿಸುವ
ಹಾ
ಹಣ್ಣು.
ಹಾ, ನೋಡೋದು ಇಷ್ಟ, ವೆರಿ ಗುಡ್. ನೀವು ಹೇಳ್ಬಿಟ್ಟು ಹೇಳ್ತೀವಿ, ಒಳ್ಳೇದು ಕೆಟ್ಟು ಅರಿವು ಉಂಟು ಮಾಡೋಂತ ಹಣ್ಣು. ಇವು ಎರಡು ಇಲ್ಲ ಅಂತ ತಾನೆ ಅವ್ನ ಅರ್ಥ, ಕರೆಕ್ಟಾ? ಅವ್ನಿಗೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಹಂಗ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಯಕ್ಕೆ ಹೆಂಗ್ ಸಾಧ್ಯ? ಹಂಗ ಡಿಫ್ರೆನ್ಸ್ ಕಂಡುಹಿಡಿಬೇಕಾ ಬಿಡು ಅವನ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಈ ಅನುಭವ ಆಗ್ಲಪ್ಪ ಅಂತ ಬಿಟ್ಟಿದ್ದು ನೋಡಿ. ಅದಕ್ಕೆ ಬೈಬಲಲ್ಲಿ ಆದಿಕಾಂಡ 3ನೇ ಅಧ್ಯಾಯ ಬನ್ರಿ ಇದ್ದೀನಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ.
ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಹುಟ್ಟುಕೊಂಡರು.
ಏನ್ ಇಷ್ಟ, ಕೂಡಲೇ ಅವ್ರ ಕಣ್ಗಳು ಏನಾಯ್ತು ಅಂತ ಇಷ್ಟ
ತೆರೆದವು
ಅಂದ್ರೆ ಕುರುಡಾಗ ಸೃಷ್ಟಿ ಮಾಡಿದ್ರು ದೇವರನ್ನ.
ಇಲ್ಲ
ಮತ್ತೆ
ಒಂದು
ಕಣ್ಗಳು ತೆರೀತು ಅಂದ ಅರ್ಥ ಏನು?
ಜ್ಞಾನ ಬಂತು,
ಎಸ್ ಬ್ರದರ್, ಕರೆಕ್ಟು. ಅಂದ್ರೆ ಇಷ್ಟು ದಿನ
ಮನೋನಿಗ್ರಹ
ಅಯ್ಯೋ ಇದು ಕೆಟ್ಟದ್ದು, ಅಯ್ಯೋ ಇದು ಒಳ್ಳೇದು ಅಂತ ವ್ಯತ್ಯಾಸ ಏನಾಗ್ತಾ ಇರಲ್ಲ ಅವನ್ಗೆ. ಇವಾಗ ಏನಾಯ್ತು, ಅಯ್ಯೋ ಇದು ಕೆಟ್ಟದಪ್ಪ, ಅಯ್ಯೋ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅನುಭವಿಸಿರ್ತೀರಿ ಅದರ. ಯಾರ ಕಳ್ಳತನ ಮಾಡಿದಿರಾ, ಸಣ್ಣ ಪುಟ್ಟ ಕಳ್ಳತನಗಳು, ದೊಡ್ಡದಂತ ಹೇಳಿದ ಸಣ್ಣ ಪುಟ್ಟ, ಸ್ಕೂಲಲ್ಲಿ ಪೆನ್ಸಿಲ್ ತೆಗ್ದಿರ್ತೀರಿ, ರಬ್ಬರ್ ತೆಗ್ದಿರ್ತೀರಿ ಅದರ. ತೆಗಿಬೇಕಾದ್ರೆ ನಮ್ಗೆ ಏನು ಗೊತ್ತಿರಲ್ಲ ನೋಡಿರ್ತೀನಿ, ಆರಾಮಾಗಿರ್ತೀರಿ. ಟೀಚರ್ ಯಾವಾಗ ಹಿಡಿತಾರ ನೋಡಿರ್ತೀನಿ, ಫಸ್ಟ್ ಟೈಮ್ ಹಿಡಿದಾಗ ತಲೆನ ಬೆವರು ಇಳಿತಾರ ನೋಡಿರ್ತೀನಿ. ಅಬ್ಬಬ್ಬಾ, ಎಲ್ಲಿದ ಬಿ ಪಿಗಳೆಲ್ಲ ಬಂದ್ಬಿಡ್ತವೆ, ಹಂಗಾಗ್ಬಿಡ್ತವೆ, ಟೆನ್ಷನ್ಗೆ ತಲೆನೇ ಮೂರ್ಛೆ ಹೋಗ್ಬಿಡ್ತದೆ, ಏನು ಮಾತಾಡ್ಬೇಕು ಅವ್ನು ಜ್ಞಾನ ಇರಲ್ಲ. ಎಲ್ಲ ಅನುಭವಿಸಿದ್ದೀರಾ, ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ಹಾಂ, ಯಾರು ಮಾಡಿಲ್ಲ, ನೀವೆಲ್ಲ ಒಳ್ಳೆ ಗುಡ್ ಸ್ಟೂಡೆಂಟ್ಸ್. ಸರಿ, ನಾನು ಅನುಭವಿಸಿದ್ದೀನಿ. ಹಾಂ, ಎಲ್ಲ ಅನುಭವಿಸಿದ್ದೀರಾ. ಏನು ಮಾತಾಡ್ಬೇಕು ಗೊತ್ತಾಗಲ್ಲ, ನಮ್ಗೆ ಏನು ಅನ್ಸ್ಬಿಡ್ತಾರೆ ಅಂದರೆ, ಅಯ್ಯೋ ದೇವರೇ ನನ್ನ ವ್ಯಾನಿಷ್ ಮಾಡಿಬಿಟ್ರೆ ಚೆನ್ನಾಗಿರ್ತಾರೆ, ನನ್ನ ಡಿಸಪಿಯರ್ ಆಗಿಬಿಟ್ರೆ ಚೆನ್ನಾಗಿರ್ತದೆ ಅಂತ ಅನ್ಸಿರ್ತದ ಇಲ್ವಾ? ಅವಾಗ ಏನಾಗಿರ್ತಾರೆ, ಛುಯ್ ಏನೋ ಯಪ್ಪ ಇದು ಯಾಕಪ್ಪ ಮಾಡಕ್ಕೋದೆ, ಕೆಟ್ಟದ್ದು ಒಳ್ಳೇದು, ಅಯ್ಯೋ ಇದು ಕೆಟ್ಟದಾ, ಅಯ್ಯೋ ಇದು ಒಳ್ಳೇದ ಅಂತ ಡಿಫ್ರೆನ್ಸ್ ಏನಾಗಿರ್ತದೆ ಗೊತ್ತಾಗಿರ್ತಾರೆ. ಇದನ್ನ ಮನುಷ್ಯ ತಿಳಿಬೇಕು, ತಿಳಿದ್ರೆ ಅವ್ನು ಹೆಂಗೆ ಒಳ್ಳೇದ ಆಯ್ಕೆ ಮಾಡ್ಕೊತಾನೆ ಅಲ್ವ? ಅದಕ್ಕೋಸ್ಕರ ದೇವ್ರು ಬಿಟ್ಟಿದ್ದು. ವ್ಯವಸ್ಥೆ ಮಾಡಿ, ಅವ್ನ ಜೀವನದಲ್ಲಿ ಪಾಪ ಮಾಡಲಿಲ್ಲ ಅಂತಂದ್ರೆ ಈಡನ್ ತೋಟದ ಬೆಲೆ ಗೊತ್ತಾಗ್ತಾ ಇತ್ತು ಅವನಿಗೆ. ಈಡನ್ ತೋಟದ ಹೊರಗಡೆ ಕಳಿಸಿದ ಮೇಲೆ ಆಯ್ತು, ಅಯ್ಯೋ ಎಷ್ಟು ಚೆನ್ನಾಗಿತ್ತು, ಕಳ್ಕೊಂಬಿಟ್ಟನಲ್ಲಪ್ಪ ಅಂತ ಏನು ಮಾಡ್ತಾನೆ, ವ್ಯಥೆ ಪಟ್ಟಿರ್ತಾನೆ ಅವನು. ಮನಸ್ಸು ತುಂಬಾ ಆಸೆ ಪಟ್ಟಿರ್ತಾನೆ ನಾನು ತಿರ್ಗಿ ಅಲ್ಲಿಗೆ ಹೋಗ್ಬೇಕು ಅಂತ. ಎಷ್ಟೋ ಅವ್ನು ಏನ್ ಮಾಡ್ತಾನೆ, ದೇವ್ರಿಗೆ ವಿಧೇನಾಗಿರೋ ಪ್ರಯತ್ನ ಮಾಡ್ತಾನೆ. 930 ವರ್ಷ ತಗೊಂಡಾರಿ ಸಾಯೋದಿಕ್ಕೆ. ಅಂದ್ರೆ ಏನ್ರಿ, ಪಾಪ ಮಾಡಕ್ ಅವ್ನಿಗೆ ಇಷ್ಟಾನೇ ಇಲ್ಲ ರೀ, ಅಷ್ಟು ಕಷ್ಟಪಟ್ಟವನೆ. ಇವತ್ತು ನಾವು ಎಷ್ಟು ಕಷ್ಟಪಡ್ತೀವಿ ದೇವ್ರಿಗೆ ವಿಧೇಯನಾಗಿರೋದಕ್ಕೆ, ಆದಾಮು ಅಷ್ಟೇ ಅವಿಧೇಯನಾಗಿರೋದಕ್ಕೆ ಏನು ಮಾಡ್ತಾನೆ, ಕಷ್ಟಪಟ್ಟಿರ್ತಾನೆ. ಅದಕ್ಕೆ ನಿಧಾನವಾಗಿ ಆ ಕಾಲದಲ್ಲಿ ಏನಾಗಿದೆ, ಜನಗಳು ಸತ್ತಿದ್ದು ನಮ್ಮ ಥರನ ಕೂತ್ರೆ ತಿಂದರೆ ಬರೀ ಪಾಪನೇ ಮಾಡ್ತಾ ಇರ್ತಾರೆ. ಅವ್ನು ಏನು ಮಾಡ್ತಾನೆ, ಕೂತ್ರೆ ತಿಂದರೆ ಅಯ್ಯೋಯ್ಯೋ ಹಿಂಗೆ ಮಾಡ್ಬಿಟ್ನಲ್ಲಪ್ಪ, ಹಿಂಗೆ ಮಾಡ್ಬಿಟ್ನಲ್ಲಪ್ಪ, ಹಿಂಗೆ ಮಾಡ್ಬಿಟ್ನಲ್ಲಪ್ಪ ಅಂತ ಏನು ಮಾಡ್ತಾನೆ, ಸಾವಿರ ಯೋಚನೆ ಮಾಡಿತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಓದಲ್ಲ ರೋಮಾಪುರದಲ್ಲಿ 8:28-29 ಏನು ನೋಡಿದ್ರೆ, 29:29 ಏನ್ರಿ, ಅದಕ್ಕೆ ಒಂದು ನಿರೀಕ್ಷೆ ಉಂಟು, ಒಡಪಳಿಸಿದವನ ಸಂಕಲ್ಪ. ವಾಟ್ ಈಸ್ ದಟ್ ಗಾಡ್ಸ್ ಪ್ಲಾನ್? ಅವನಿಗೆ ಕೆಟ್ಟದ್ದು ಮತ್ತೆ ಒಳ್ಳೆಯದು ಅನುಭವ ಏನಾಗಬೇಕು ಆಗಬೇಕು ಅಂತಾನೆ ದಿಟ್ಬಿಟ್ರು. ಇದೇ ಗಾಡ್ಸ್ ಪ್ಲಾನ್. ಓಕೆನಾ? ಸರಿ, ಬೇರೆ
ಇದು ಇವಾಗ ಮತ್ತಾಯದಲ್ಲಿ ಪಾಸ್ಟ್ ಮತ್ತಾಯ 17, ಆಮೇಲೆ ಮಾರ್ಕ್ 9, ಲೂಕ 9ರಲ್ಲಿ ಪಾಸ್ಟ್ ಅದ ಏಸು ಪ್ರಕಾಶ ರೂಪವನ್ನು ಧರಿಸಿದ್ದು ಅಂತ ಇದೆ. ಅದರಲ್ಲಿ ಮೋಶೆಯು ಏಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡ್ರು ಅಂತ ಇದೆ. ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ.
ಓಕೆ. ಸೊ ಅದೇನಂತಂದ್ರೆ, ಅದನ್ನ ನೋಡಿದ್ರೆ ಅದೊಂದು ದರ್ಶನ ಅಂತ. ಓಕೆನಾ? ಅದು ನೇರವಾಗಿ ನಡೆದಿರೋಂಥ ವಿಚಾರ ಅಲ್ಲ, ಅದೊಂದು ವಿಷನ್. ವಿಷನ್ ಅಂತಂದರೆ ನಾವು ಆಲ್ರೆಡಿ ನಾವು ಏನು ಮಾಡಿದ್ರಿ, ಎಷ್ಟೋ ವಿಷನ್ಗಳನ್ನ ನಾವು ಆಲ್ರೆಡಿ ನೋಡಿದ್ದೀರಿ. ದಾನಿಯಲ್ಲಿ 7ನೇ ಅಧ್ಯಾಯ ನೋಡಿದ್ದೀರಿ, ದಾನಿಯಲ್ಲಿ 7ನೇ ಅಧ್ಯಾಯ ನೋಡಿ. ಅದು ನೇರವಾಗಿರೋಂಥ ವಿಚಾರ ಅಂತೂ ಅಲ್ಲ ಅದರ. ಸೊ ದರ್ಶನ್ ಮುಖಾಂತರ ದೇವರ ರಾಜ್ಯದಲ್ಲಿ ಹೇಗಿರ್ಬೋದು ಅಂತ ಏನು ಮಾಡಿದ್ದಾರೆ ಅಲ್ಲ ನೋಡ್ತಿದ್ರೆ. ಏಕೆ ಅಂತಂದರೆ ನೋಡಿ, ಶಿಷ್ಯನರು ಒಂದು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಉತ್ತರವಾಗಿ ಯೇಸುಕ್ರಿಸ್ತ ಇದು ಮಾಡೋದು. ಏನು ಪ್ರಶ್ನೆ ಕೇಳ್ತಾರೆ? ಮ್ಯಾಥ್ಯೂ 16 ಚಾಪ್ಟರ್ ಬನ್ನಿ, ಮ್ಯಾಥ್ಯೂ 16 ಚಾಪ್ಟರ್ 27-28 ನೋಡಿ.
ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನ ಕೊಡುವನು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ.
ರಾಜ್ಯದಲ್ಲಿ ಬರುವ ತನಕ, ನೀವು ಅದು ನೋಡೋ ತನಕ ನಿಮ್ಮಲ್ಲಿ ಕೆಲವು ಮಂದಿ ಸಾಯೋದಿಲ್ಲ ಅಂತ ಹೇಳ್ತಾರೆ. ಇವಾಗ ದೇವರಾಜ್ಯದಲ್ಲಿ ಬರೋದನ್ನ ಇವ್ರು ನೋಡ್ತಾರ? ಅಪೊಸ್ತಲ್ಸ್ ಪೀಟರು, ಜಾನು, ಜೇಮ್ಸು, ಅನೇಕ ಜನ ಅಪೊಸ್ತಲ್ಸ್ ನೋಡ್ತಾರ? ಇಲ್ಲ, ಅವರು ಯೇಸು ಕ್ರಿಸ್ತನಲ್ಲಿ ಅವಾಗೆ ಸತ್ತೋಗ್ಬಿಟ್ರು. ದೇವರಾಜ್ಯ ಸ್ಥಾಪನೆ ಆಗಿದೆ ಎಷ್ಟೋ ವರ್ಷಗಳ ನಂತರ ತಾನೆ ಅದರ. ಮತ್ತು ಅವ್ರಿಗೆ ನೋಡೋಕ್ಕೆ ಸಾಧ್ಯ, ಬದುಕೇ ಇಲ್ವಲ್ಲ. ಹೇಗೆ ನೋಡಿಸಿದ್ರು ಅಂದರೆ, ಅದನ್ನೇ ದರ್ಶನದಲ್ಲಿ ಏನು ಮಾಡಿದ್ದು ನೋಡಿಸಿದ್ದು. ಯಾವ ದರ್ಶನ? ಅದಕ್ಕೆ ಕರೆಕ್ಟಾಗಿ ನೋಡಿದ್ದೀನಿ. ಎಷ್ಟು ದಿನ ಆಗಿದ್ಮೇಲೆ? 17ನೇ ಅಧ್ಯಾಯ ಫಸ್ಟ್ ವರ್ಸ್ ನೋಡಿ, ಏನು ಬರ್ತಾರೆ? ಎಷ್ಟು ದಿನ ಆದಮೇಲೆ?
6 ದಿವಸಗಳ
6 ದಿನ ಆಮೇಲೆ ಎಷ್ಟನೇ ದಿನ ಬರ್ತದೆ?
7ನೇ ದಿನ.
7ನೇ ದಿನ. ವೆರಿ ಗುಡ್. 7 ಅಂತ ಬೈಬಲ್ ನೋಡಬೇಕ್ರೆ ಪರಿಪೂರ್ಣವಾಗಿರೋ ನಂಬರ್. ಯಾಕಂದ್ರೆ ನಂಬರ್ 7 ಬೈಬಲಲ್ಲಿ ಮೋರ್ ದೆನ್ 400 ಟೈಮ್ಸ್ ಬರ್ತದೆ ರೀ. 7777 ಬಂದ್ಬಿಟ್ಟು ಆಲ್ವೇಸ್ ಗಾಡ್ಸ್ ಪರ್ಫೆಕ್ಟ್ ನಂಬರ್ ಅಲ್ವರ. ದೇವರು 6 ದಿನ ಸೃಷ್ಟಿ ಮಾಡಿದ್ರು, 7 ದಿನ ಏನು ಮಾಡಿದ್ರು? ರೆಸ್ಟ್
ವಿಶ್ರಾಂತಿ ಅಂತ.
ತಗೊಂಡ್ರು. ಒಂದು ವಾರದಲ್ಲಿ 6 ದಿನ ಇದೆ, ಆಮೇಲೆ 7 ಕರೆಕ್ಟಾ? ಆಮೇಲೆ ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾರೆ ಏನಂತಂದ್ರು, 6 ದಿನ ಕೆಲಸ ಮಾಡಬೇಕು, 7 ದಿನ ರೆಸ್ಟ್ ತಗೊಬೇಕು. ಸಬ್ಬಾತ್ ವರ್ಷಗಳಿತ್ತು, 6 ವರ್ಷ ಕೆಲಸ ಮಾಡಬೇಕು, 1 ವರ್ಷ ರೆಸ್ಟ್ ಕೊಡಬೇಕು. ಮುಗಿಲ್ ಬಿಲ್ಲಲ್ಲಿ ಎಷ್ಟು ಬಣ್ಣಗಳಿದೆ? ಏಳು ಇದೆ. ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟು ಸಭೆಗಳಿದೆ?
ಏಳು
ಏಳು.
ಸಭೆಗಳು,
ಎಷ್ಟು ನಕ್ಷತ್ರಗಳಿದೆ?
ಏಳು ನಕ್ಷತ್ರಗಳು,
ಎಷ್ಟು ದೂತರುಗಳಿದ್ದಾರೆ?
ಏಳು ದೂತರ,
ಎಷ್ಟು ಮುದ್ರೆಗಳಿದೆ
ಏಳು ಮುದ್ರೆಗಳು,
ನೋಡ್ರ? ಆಮೇಲೆ ಎಷ್ಟು ಉಪದ್ರವಗಳಿದೆ?
ಏಳು
ಏಳು.
ಉಪದ್ರವ.
ಎಷ್ಟು ಬಾಧೆಗಳಿದೆ? ಎಲ್ಲ ನೋಡಿದ್ರೆ 7 7 7 7. ಅದಕ್ಕೆ ಹೇಳ್ಬೇಕಾರೆ ಪರಿಪೂರ್ಣವಾಗಿರೋ ನಂಬರ್, ಗಾಡ್ಸ್ ನಂಬರ್ ಅಂತ ಏನು ಮಾಡ್ತೀವಿ ನಾವು ಹೇಳ್ತಾರೆ ಅಲ್ಲ. ಇದೆಲ್ಲ ಓದೋಣ ದೇವ ಚಿತ್ತ ಇದ್ರೆ. ಅದಕ್ಕೆ 7th ಡೇ ಅಂತ ಹೇಳ್ಬೇಕಾರೆ, ನಾವು ಇನ್ನೊಂದು ಕೂಡ ನೋಡಿದ್ವಿ ಗಾಡ್ಸ್ ಪ್ಲಾನ್ ಅಲ್ಲಿ ಅಂದರೆ, 6,000 ವರ್ಷ ದೇವ್ರು ಕೆಟ್ಟಿದ್ ಬಿಟ್ಟಿದ್ರೆ ಕೊನೆಗೆ 1,000 ವರ್ಷ ಏನು ಮಾಡ್ತಾರೆ, ದೇವ್ರು ಒಳ್ಳೇದನ್ನ ಬಿಡ್ತಾರೆ. ಅದಕ್ಕೆ ನೋಡಿ ಇಸ್ರೇಲ್ ಜನಗಳಿಗೆ ಏನಂತಾರೋ, 6 ದಿನ ಕೆಲಸ ಮಾಡಿ, 7 ದಿನ ಏನು ಮಾಡಿ ನೀವು ರೆಸ್ಟ್ ತೊಗೊಳ್ಳಿ ತೊಗೊಳ್ಳಿ. ಅಂದರೆ 6 ದಿನ ಮಾಡಿರೋ ಕೆಲಸನ 7ನೇ ದಿನ ಏನು ಮಾಡೋಕೆ ಹೋಗ್ಬಾರ್ದು, ಮಾಡೋಕ್ಕೆ ಹೋಗ್ಬಾರ್ದು. 6,000 ವರ್ಷದಲ್ಲಿ ಮನುಷ್ಯ ಏನು ಪಾಪ ಮಾಡ್ತಾ ಇದ್ದಾನೋ ಅದು 7ನೇ 1,000 ವರ್ಷದಲ್ಲಿ ಮಾಡೋಕೆ ಹೋಗ್ಬಾರ್ದು. ಅದೇ ಕ್ರಿಸ್ತನ ರಾಜ್ಯ. ಅದಕ್ಕೆ 7ನೇ ದಿನದಲ್ಲಿ, 6 ದಿನದ ನಂತರ 7ನೇ ದಿನದಲ್ಲಿ ನೋಡಿಸೋದು. ಅಂದರೆ ಆತನ ರಾಜ್ಯದಲ್ಲಿ ಬರಬೇಕು. ಕ್ರಿಸ್ತನಿಗೆ ಒಂದು ದಿನ ಅಂದರೆ ಎಷ್ಟು ವರ್ಷ? 1,000 ವರ್ಷ. ಸೊ 7ನೇ ದಿನ ಅಂದರೆ ಆತನ 1,000 ವರ್ಷದಲ್ಲಿ ಆ ದರ್ಶನ ಮುಖಾಂತರ ಏನಪ್ಪ ನೋಡ್ಸೋದ್ರೆ, ಮೋಸೆ ಮತ್ತು ಎಲಿಯ. ಇದು ತುಂಬ ದೊಡ್ಡ ಸಬ್ಜೆಕ್ಟ್, ಮೋಸೆ ಮತ್ತು ಎಲಿಯ ಅಂತ ಹೇಳ್ಬೇಕಾರೆ ಅಲ್ವರ. ಮೋಸೆ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್, ಹಳೆ ಒಡಂಬಡಿಕೆ ಎಲ್ಲ ವಿಶ್ವಾಸವಿರೋರಿಗೆ ಮೋಸ ಏನ್ ಮಾಡ್ತಾರೆ, ಒಂದು ಲೀಡರ್ ತರ ಎಕ್ಸಾಂಪಲ್ ತರ ಕಂಪೇರ್ ಮಾಡ್ತಾರೆ. ಅದು ಓದಿದ್ರಲ್ಲ ವಾಕ್ಯನ, ಒಂದೇ ಒಂದು ವಾಕ್ಯ ಓದ್ಬಿಡೋಣ. ಹೀಬ್ರೂಸ್ ಅಲ್ಲಿ ನೋಡಿದ್ದೀನಿ, ಹೀಬ್ರೂಸ್ ಅಲ್ಲಿ 3rd chapter 5th verse ಓದಿ. ಹೀಬ್ರೂಸ್ 3:5.
ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು.
ನೋಡ್ರ,
ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು.
ವೆರಿ ಗುಡ್. ಆಮೇಲೆ
ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ.
ನೋಡ್ರ, ಇಬ್ರಿಗೂ ಒಂದೇ ಮನೆ. ಆ ಮನೆ ಮೇಲೆ ಕ್ರಿಸ್ತನ ಮಗನಾಗಿದ್ದಾರೆ. ಮೋಶೆ ಏನಾಗಿದ್ದಾರೆ? ಸೇವಕ.
ಸೇವಕ
ಅಂದ್ರೆ ಒಂದೇ
ಸೇವಕನಾಗಿದ್ದ
ಮನೆ ತಾನೆ. ಅಂದ್ರೆ ಏನು ಗಾಡ್ಸ್ ಪ್ಲಾನ್?
ಸೇವಕನಾಗಿದ್ದಾನೆ.
ಅದರಲ್ಲಿ ಇವ್ರಿಗೇನು ಟ್ರೀಟ್ಮೆಂಟು ಕ್ರಿಸ್ಗೆ, ಕ್ರೈಸ್ಟ್ಗೆ ಮಗನ ಥರ ಟ್ರೀಟ್ಮೆಂಟ್, ಅವ್ರಿಗೆ ಸೇವಕಂತಾರ. ಇವ್ರು ಯಾರಪ್ಪ ಅಂದರೆ ಹಳೆ ಕಾಲದ ವಿಶ್ವಾಸ ವೀರರುಗಳು, ಎಲ್ಲರೂ ದೇವ್ರಿಗೆ ಹೆಂಗಿದ್ರು ಅಂದರೆ ಸೇವಕರ ಥರ ಇದ್ರು. ಅದಕ್ಕೆ ಅವ್ರು ಯಾರೂ ಪರಲೋಕ ರಕ್ಷಣೆಗಿಲ್ಲ, ಯಾರೂ ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ವಾಕ್ಯ ನಾವು ಏನು ಮಾಡ್ತೀರಿ ಸ್ಪಷ್ಟವಾಗಿ ನೋಡ್ತೀರಿ. ಶ್ರೇಷ್ಠ ಪುನರ್ತನ ನೇಮಿಸಿದರೆ, ನಾವಿಲ್ದರೆ ಅವ್ರು ಸಿದ್ಧಿಗೆ ಬರಬಾರ್ದು ಅಂತ ಹೀಬ್ರೂಸ್ 11:39-40 ಏನು ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ. ಶ್ರೇಷ್ಠ ಪುನರ್ತನ ನೇಮಿಸಿದರೆ ಹೀಬ್ರೂಸ್ 11:35 ಅಲ್ವರ. ಅದಕ್ಕೆ ನೋಡಬೇಕಾದ್ರೆ ಮೋಸೆ ಅಂತಂದ್ರೆ ಪಿತೃಗಳಿಗೆ ಏನ್ರಿ ಛಾಯೆ. ನಾವು ಮೂರು ಲೋಕದ ಪಾಠ ಕೇಳಿದಿರಲ್ಲ, ದೇವರಾಜ್ಯದಲ್ಲಿ ಏನಾಗ್ತಾರೆ ಪಿತೃಗಳು ಏನಾಗ್ತಾರೆ ಭೂಲೋಕದಲ್ಲಿ, ಅದರ ರಾಜ್ಯಭಾರ ಏನ್ ಮಾಡ್ತಾರೆ ಅವರು, ಅವ್ರು ವಹಿಸ್ಕೊಂತಾರೆ. ಅದರ ಅವ್ರ ರಾಜ್ಯಭಾರ ತಗೊಂಡು ಭೂಲೋಕದಲ್ಲಿ ವಿಸಿಬಲ್ ಆಗಿ ಮಂತ್ರಿಗಳ ತರ ಏನಾಗಿರ್ತಾರೆ ಇರ್ತಾರೆ. ಎಲ್ಲ ಆಕ್ಟಿವಿಟೀಸ್ಗಳು ಈ ಮಿನಿಸ್ಟರ್ಸ್ಗಳ ತರ ಏನ್ ಮಾಡ್ತಾರೆ ಇವರ ನಡೆಸ್ತಾ ಇರ್ತಾರೆ. ಆಗ ಪರಲೋಕದಲ್ಲಿ ಕ್ರಿಸ್ತನ ಮತ್ತೆ ಸಭೆ ಏನಾಗಿರ್ತಾರೆ ಇರ್ತಾರೆ ಅಂತ ನೋಡ್ತಾರೆ. ಆ ಸಭೆನೇ ಎಲಿಯನ್ಗೆ ಏನ್ ಮಾಡಿರೋದು ಕಂಪ್ಯಾರಿಸನ್ ಕೊಟ್ಟಿರೋದು ಅಲ್ವರ. ಯಾಕೆಂದ್ರೆ ಎಲಿಯ ಅವ್ನು ಮುಖ್ಯವಾಗಿರೋಂಥ ಕೆಲಸ ಮಾಡಿದ್ರು. ಅದರ ಏನು ಕೆಲಸ ಮಾಡಿದ್ರು ಎಲಿಯ? ಎಲಿಯ ಏನು ಕೆಲಸ ಮಾಡಿದ್ರು ಮುಖ್ಯವಾಗಿರೋಂಥ ಮೇನ್ ಕೆಲಸ ಮಾಡಿದ್ರು ಅಂತ ಏನು ಕೆಲಸ ಮಾಡಿದ್ರು? ಓಕೆ, ಪರವಾದ ಆಗಿದೆ. ಏನು ಮಾಡಿದ್ರು? ವೆರಿ ಗುಡ್. ಏನು ಗೊತ್ತಾ ಮಾಡಿದ್ರು? ಆ ಕಾಲದಲ್ಲಿ ಎಜಬೆಲ್ ಇರ್ತಾಳೆ, ಆಮೇಲೆ ಅಹಾಬ್ ಇರ್ತಾನೆ. ಇವರಿಬ್ಬರು ಸೇರ್ಬಿಟ್ಟು ಇಸ್ರೇಲಲ್ಲಿ ಪರಿಶುದ್ಧ ಪ್ರವಾದಿಗಳೇ ಇರ್ಬಿಡ್ತಾರೆ, ಆ ಥರ ಎಲ್ಲರೂ ಸಾಯಿಸಾಕ್ಬಿಡ್ತಾರೆ. ಆಮೇಲೆ ಆ್ಯಕ್ಚುಲಿ ಸ್ವಲ್ಪ ಜನ ಬದುಕಿರ್ತಾರೆ ಗುಹೆಯಲ್ಲಿ ಆ ಥರ. ಆದರೆ ಏನ್ರಿ, ದೇವರ ಆರಾಧನೆ ನಿಲ್ಲಿಸ್ಬಿಡ್ತಾರೆ, ನಿಜವಾದ ದೇವರೇ ಇಲ್ಲದ ರೀತಿಯಲ್ಲಿ ಬಾಲ್ ದೇವತೆನ ತಂದು ನಿಲ್ಲಿಸ್ಬಿಡ್ತಾರೆ. ಅವಾಗ ಎಲಿಯನ್ ಗೊತ್ತೆ ಏನು ಕೆಲಸ ಕೊಡ್ತಾರೆ? ಎಲ್ಲಾರ
ಬೆಂಕಿ
ಮನಸ್ಸನ್ನ ದೇವ್ರ ಕಡೆ ತಿರ್ಸು.
ಮೂಲಕ
ಎಸ್, ಎಲ್ಲಾರ ಮನಸ್ಸನ್ನ ದೇವ್ರ ಕಡೆ ತಿರ್ಸ್ಬಿಟ್ಟು ಆ ಕಾರ್ಮೇಲ್ ಪರ್ವತದ ಮೇಲೆ ಏನು ಮಾಡ್ತಾರೆ?
ಆಕಾಶದಿಂದ ಬೆಂಕಿ
ಎಸ್ ಇಷ್ಟ ಕರೆಕ್ಟ್. ಆ ಕಾರ್ಮೇಲ್ ಪರ್ವತದ ಮೇಲೆ ಬಲಿ ಇಡ್ಬೇಕಾರೆ ಏನಂತಾರೆ? ನಿಜವಾದ ದೇವ್ರು ಏನ್ ಮಾಡ್ತಾರೆ? ಅಗ್ನಿಯಿಂದ ಕನ್ಸ್ಯೂಮ್ ಮಾಡ್ತಾರೆ. ಅವಾಗ ಎಲ್ಲಾ ಇಸ್ರೇಲ್ ಜನಗಳ ಮನಸ್ಸು ಯಾರ ಕಡೆ ತಿರುಗ್ತೋ? ದೇವ್ರ ಕಡೆ.
ದೇವರ ಕಡೆ.
ಎಸ್, ತಂದೆಗಳ ಮನಸ್ಸನ್ನು ಏನ್ರಿ ದೇವ್ರ ಕಡೆ ತಿರ್ಸೋದು, ಮಕ್ಕಳುಗಳ ಮನಸ್ಸನ್ನು ದೇವ್ರ ಕಡೆ ತಿರುಗಂತ ಕೆಲಸ ಎಲಿಯ ಮಾಡಿದ್ರು. ಇದೇ ಕೆಲಸ ಯಾರು ಗೊತ್ತಾ ಮಾಡಿದ್ದು? ನೆಕ್ಸ್ಟ್ ಯಾರು ಮಾಡಿದ್ರು? ಎಲಿಯ ಈ ಕೆಲಸ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಕೆಲಸ ಯಾರು, ಇದೇ ಕೆಲಸ ಒಬ್ರು ಮಾಡಿದ್ರು, ಯಾರು?
ಎಲಿಷನ್
ಯಾರು ಗೊತ್ತಾ? ಜಾನ್ ದ ಬ್ಯಾಪ್ಟಿಸ್ಟ್. ಓದ ನೋಡಿ ವಾಕ್ಯ, ಲೂಕ 1:17. ಲೂಕ 1:17
ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸನು. ಅವನು ಆತನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು.
ನೋಡ್ರ, ಈ ಕೆಲಸ ಯಾರು ಮಾಡಿದ್ದು?
ಯೋಹಾನ.
ಮಾಣಿಕ್ಯ ಯೋಹಾನ. ವೆರಿ ಗುಡ್. ಇದೇ ಕೆಲಸ ಸಭೆ ಇವತ್ ಮಾಡ್ತಾ ಐತೆ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಸ್ನಾನಿಕ ಯೋಹಾನ ಮಾಡಿದ್ರು, ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸಭೆ ಇದೇ ಕೆಲಸ ಮಾಡ್ತಾವ್ರೆ. ಎಲ್ಲ ಜನಗಳಿಗೆ ಮಾನಸಾಂತರ ಅಂದ್ರೆ ಇದೇ ಕಡೆ ತಿರುಗಿ ತಿರುಗಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಸಕ್ಸಸ್ ಆಗ್ತಾ ಇದೆಯಾ? ಸಕ್ಸಸ್ ಆಗ್ತಾ ಇದೆಯಾ?
ಅಷ್ಟು ಪರ್ಫೆಕ್ಟ್ ಆಗಿ
ಎಲ್ಲಾ ಸಭೆಗಳಲ್ಲಿ ಆಗ್ತಾ ಇಲ್ಲ ಬ್ರದರ್, ಕೆಲವು ಸಭೆಗಳಲ್ಲಿ ಆಗ್ತಾ ಇಲ್ಲ.
ಒಟ್ನಲ್ಲಿ ಸಕ್ಸಸ್ ಆಗ್ತಾ ಇದೆಯಾ ಇಲ್ಲೋ?
ಇಲ್ಲ ಇಲ್ಲ
ಇಲ್ಲ. ಕರೆಕ್ಟ್ ಆನ್ಸರ್. ಏನು ಇದ್ರೆ ಬಿಡಿ, ಸಕ್ಸಸ್ ಆಗ್ತಾ ಇಲ್ಲ ರೀ. ಸಕ್ಸಸ್ ಆಗಿದೆ ಯಾಕೆ ಹಿಂಗೆ ಇರೋದು? ಅದರ 100 out of 100 ಬೇಡ, 100 ಬಿಡಪ್ಪ, 50% ಅಟ್ಲೀಸ್ಟ್ ದೇವ್ರ ಕಡೆ ತಿರುಗಿರೋದು. ಇವತ್ತು ಲೋಕದಲ್ಲಿ 33% ಮಾತ್ರ. ಅದರ ಏಲಿಯನ್ ಕೆಲಸ ಕೂಡ ಸಕ್ಸಸ್ ಆಗಿಲ್ಲ ರೀ. ಸ್ನಾನಕ್ಕೆ ಕೆಲಸ ಕೂಡ ಏನಾಗಿಲ್ಲ, ಸಕ್ಸಸ್ ಆಗಿಲ್ಲ. 12 ಜನ ಮಾತ್ರ ರಕ್ಷಣೆ ಹೊಂದ್ರು, ಮಿಕ್ದವ್ರನ್ನೆಲ್ಲ ದೇವರೇ ಮಾಡ್ಕೋದ್ರು, ನಾಶ ಮಾಡಾಕಿದ್ರು. ಇದೇ ಕಂಡೀಷನ್ ಇವತ್ತು. ಓಕೆನ್ರ? ಅದಕ್ಕೆ ಎಲಿಯ ಅಂತಂದ್ರೆ ಸಭೆಗೆ ಛಾಯೆ. ಸಭೆಯ ಕೆಲಸ ಸಂಪೂರ್ಣವಾಗಿ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ. ಅದೇ ಕ್ರಿಸ್ತನ ಜೊತೆಗೆ ಸೇರ್ಬೇಕಾದ್ರೆ ತೆರೆ ಆ ಕಡೆಗೆ ಇರ್ಬೇಕಾರೆ ಸೇತನ ಕಟ್ ಹಾಕ್ಬೇಕ್ರೆ ಇದೇ ಕೆಲಸ 100 out of 100% ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಓಕೆನಾ? ಅದೇ ಮೋಸೆ ಮತ್ತೆ ಏಲಿಯ ಛಾಯೆ ನೋಡಿ. ಏಷಾಯ 2ನೇ ಅಧ್ಯಾಯ, ಏಷಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದೋಣ. 2 ಮತ್ತೆ 3, ಏಷಾಯ 2ನೇ ಅಧ್ಯಾಯ 2 ಮತ್ತೆ 3.
ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು.
ಓಕೆ,
ಆಗ
ಅಂತ್ಯಕಾಲದಲ್ಲಿ ಅಂತ ಬಂತು ಅಲ್ವಾ. ಇವಾಗ ಇಂಗ್ಲಿಷಲ್ಲಿ ಹೋದ್ರೆ ಲಾಸ್ಟ್ ಡೇಸ್ ಅಂತ ಬರ್ತಾರೆ. ಒಂದು ವಾರದಲ್ಲಿ ಕೊನೆ ದಿನ ಯಾವುದು?
ಶನಿವಾರ.
7ನೇ ದಿನ, ಕರೆಕ್ಟಾ?
ಹ್ಮ್
ಅದನ್ನೇ ಹೇಳೋದು ನೋಡಿ, ಲಾಸ್ಟ್ ಡೇ ಇಂಗ್ಲಿಷಲ್ಲಿ ಲಾಸ್ಟ್ ಡೇ ಅಂತ ಬರುತ್ತೆ, ಕನ್ನಡದಲ್ಲಿ ಕೊನೆ ದಿನಗೂ ಏನು ಬಂದ್ಬಿಡ್ತು, ಕೊನೆ ಕಾಲನ,
ಅಂತ್ಯಕಾಲ
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 ಅಂತ ಬಂದ್ಬಿಡ್ತು. ಕಾಲ ಅಂತ ಬರ್ಬೋದು, ಅಂತ್ಯ ದಿನ ಅಂತ ಬರ್ಬೇಕು. ಆ್ಯಕ್ಚುಲಿ ಇಂಗ್ಲಿಷ್ ಬರ್ತಾರೆ ಆ್ಯಂಡ್ ಯು ಶಾಲ್ ಕಮ್ ಟು ಪಾಸ್ ಇನ್ ದ ಲಾಸ್ಟ್ ಡೇಸ್. ಅದರ ಕೊನೆಯ ದಿನದಲ್ಲಿ, ಕೊನೆಯ ದಿನ ಅಂದ್ರೆ ಯಾವ್ದ್ರಿ? ಅದೇ 6000 ವರ್ಷ ಪಾಪ ಬಿಟ್ಟು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಏನಾಗ್ತದೆ? ಯಹೋವನ ಏನ್ರಿ ಓದಿ ಇದು ಇನ್ನೊಂದು ಸತಿ, ಯಹೋವನ ಎರಡು
ಆಗ
ಎರಡು
ಸಕಲ
ಇಲ್ಲ ಎರಡು ಎರಡು ಇನ್ನೊಂದು ಸತಿ ಓದಿ.
ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು.
ವೆಯ್ಟ್, ಯಹೋವನ ಮಂದಿರದ ಬೆಟ್ಟವು. ಯಹೋವನ ಮಂದಿರ ಅಂದ್ರೆ ಯಾರು? ದೇವರಾಲಯ ಯಾರು?
ನಾವೇ
ನಾವೇ
ನಾವೇ. ಅದರ ಬೆಟ್ಟ ಅಂತಂದ್ರೆ ಬೈಬಲ್ ಅರ್ಥ ಏನು?
ಸಮಸ್ಯೆಗಳು
ಬೆಟ್ಟ ಅಂದ್ರೆ ಬೈಬಲ್ ಅರ್ಥ ಏನು? ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಓದಿದ್ರಲ್ವಾ, ಆ ಕಲ್ಲು ಬಂದು ಹೊಡಿತು ಅದರ ಕಲ್ಲು, ಆ ವಿಗ್ರಹನ ಪುಡಿ ಪುಡಿ ಮಾಡ್ತು, ಗಾಳಿ ಬಂದು ಬಿಚ್ಕೊಂಡು ಹೋಯ್ತು, ಆಮೇಲೆ ಹೊಡೆದ್ರೆ ಕಲ್ಲು ಏನಾಯ್ತು? ದೊಡ್ಡದಾಗಿ ಪರ್ವತವಾಗಿ ಬೆಳ್ಕೊಂತ ನೋಡ್ತಿರಲ್ವಾ. ದೇವರಾಜ್ಯ ಬೆಟ್ಟ ಅಂದ್ರೆ ಬೈಬಲಲ್ಲಿ ದೇವರಾಜ್ಯ ಕೇಳೋದು. ನೀವು ಹೇಳೋದು ಅರ್ಥ ಇದೆ ಇಲ್ಲ ಅಂತಲ್ಲ, ಯೇಸು ಕ್ರಿಸ್ತ ಹೇಳ್ತಲ್ಲ ಈ ಬೆಟ್ಟ ಕೂಡ ಮುಳುಗೋದ್ರೆ ಮುಳುಗೋಗ್ತಾರೆ ಅಂತಂದ್ರೆ ಈ ಲೋಕದ ರಾಜ್ಯಗಳು ಏನಾಗ್ತದೆ? ಹಾ, ಮುಳುಗೋಗ್ತವೆ ಅಲ್ರ? ಅದೇ ಆಗ್ತಿರೋದು ಇವಾಗ, ಲೋಕ ರಾಜ್ಯಗಳೆಲ್ಲ ಮುಳುಗೋಗ್ತೈತೆ. ಇನ್ನಿವೆ ಏನ್ರಿ? ಯಹೋವನ ಮಂದಿರದ ಬೆಟ್ಟವು ಅದೇನ್ರಿ? ದೇವರ ರಾಜ್ಯವು. ಹಾ, ಆಮೇಲೆ ಎಲ್ಲಾ ಬೆಟ್ಟ ಗುಡ್ಡಗಳಿಗಿಂತ ಉನ್ನತೋನ್ನತವಾಗಿ ಏನಾಗ್ತದೆ?
ಬೆಳೆದು
ಬೆಳೆದು ನೆಲೆಗೊಳ್ಳುವುದು.
ನೋಡ್ರೆ ಅದೇ ದೇವರಾಜ್ಯ. ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕ್ರಿಸ್ತನ ರಾಜ್ಯ ಹೆಂಗಿರ್ತಂತೆ? ಎಲ್ಲದಕ್ಕಿಂತ ಟಾಪ್ ಅಲ್ಲಿರ್ತದೆ. ನೆಕ್ಸ್ಟ್. ಹಾ,
ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು.
ನೋಡ್ರ ಹೆಂಗ್ ಬರ್ತಾರಂತೆ ಪ್ರವಾಹದಂತರಿ. ಏನ್ರಿ ಇವಾಗ ಸುನಾಮಿ ಬಂದ ಹೆಂಗ್ ಬರ್ತದೆ? ಒಬ್ಬರು ಇಬ್ರು ಬರ್ತಾರ? ಎಲ್ಲ ದೇಶ ಜನಗಳು ದೇವ್ರ ಕಡೆ ತಿರುಗ್ತಾರೆ. ಏನ್ರಿ ಇರ್ಬೇಕು, ವರ್ಲ್ಡ್ ಕನ್ವರ್ಷನ್ ಅವಾಗ ಆಗ್ತದೆ. ನೆಕ್ಸ್ಟ್. ಆಮೇಲೆ
ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ ಯಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವವು.
ಎರಡು ಹೇಳ್ತಾನೆ. ಜಿಯೋನಿಂದ ಏನ್ರಿ ಧರ್ಮೋಪದೇಶವು, ಯೆರೂಸಲೇಮಿಂದ ದೇವರ ವಾಕ್ಯವು ಅಂತ ಹೇಳ್ತಾರೆ. ಏನಕ್ಕೆ ಹೇಳಿದ್ರು? ಯಾಕಂದ್ರೆ ಯೆರೂಸಲೇಮ್ನಲ್ಲಿ ಇದ್ದಿದ್ದೆ ಜಿಯೋನ್ ಪರ್ವತ. ಏನ್ರಿ ಯೆರೂಸಲೇಮ್ ಕೆಡ ಇತ್ತು ಅಂದ್ರೆ ಯೆರೂಸಲೇಮ್ನ ಒಂದು ಬೆಟ್ಟ ಇತ್ತು ಜಿಯೋನ್ ಪರ್ವತ. ಆ ಜಿಯೋನ್ ಪರ್ವತದಲ್ಲೇ ದೇವರ ಆಲಯ ಇದ್ದಿದ್ದು. ಇದೇನು ಗೊತ್ತಾ? ಇದು ದಾವಿದ್ದಿನ ರಾಜ್ ಬರ ಹಿಂಗಿತ್ತರಿ. ದಾವಿದು ಜಿಯೋನ್ ಪರ್ವತ ಮೇಲೆ ಕೂತ್ಕೊಂಡು ಯೆರೂಸಲೇಮ್ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾ ಇದ್ದ. ಕ್ರಿಸ್ತನು ಇದೇ ತರ ಪರಮ ಏನ್ರಿ ಜಿಯೋನ್ ಪರ್ವತ ಅಂತ ಐತೆ ಗೊತ್ತಾ? ಜಿಯೋನ್ ಹೀಬ್ರೂ 12:23 ಬರ್ತಾರೆ. ಸಭೆ ಸಭೆ ಕ್ರಿಸ್ತನೊಂದಿಗೆ ಕೂತ್ಕೊಂಡು ಏನ್ರಿ ಉನ್ನತವಾದ ಸ್ಥಿತಿಯಲ್ಲಿ, ಕಣ್ಣು ಕಾಣದ ರೀತಿಯಲ್ಲಿ, ಆತ್ಮಿಕವಂತ ಸ್ಥಿತಿಯಲ್ಲಿ ಅವ್ರ ರಾಜ್ಯಭಾರನ ಸ್ಥಾಪನೆ ಮಾಡ್ತಾರೆ ಭೂಲೋಕದಲ್ಲಿ. ಏನ್ರಿ ಯಾರೋ ಯೆರೂಸಲೇಮ್ ಅಂತ ಹೇಳ್ಬೇಕ್ರೆ ಸಮಾಧಾನ ನಗರ ಏನಾಗಿರ್ತಾ ಇರ್ತಾರೆ. ಧರ್ಮಶಾಸ್ತ್ರವು ಎಲ್ಲ ಬರೋದು ಮೇನ್ ಕಮಾಂಡ್ಮೆಂಟ್ ಎಲ್ಲ ಬರ್ತದೆ ಅಂದರೆ ಜೀಸಸ್ ಕ್ರೈಸ್ಟ್ ಮತ್ತು ಸಭೆಯಿಂದ ಬರ್ತಾರೆ. ಅದರ ದೇವರ ವಾಕ್ಯ ಯಾರಿಂದ ಬರೋದು? ಯೆರೂಸಲೇಮ್ ಅಂದರೆ ಭೂಲೋಕದಲ್ಲಿ ಅವ್ರ ರೆಪ್ರೆಸೆಂಟೇಟಿವ್ಸ್, ಇವ್ರು ಹೇಳಿದ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದನ್ನೇ ದೇವರಾಜ್ಯದ ಎಸ್ಟಾಬ್ಲಿಷ್ಮೆಂಟ್, ಇದನ್ನೇ ಅಲ್ಲಿ ಮೋಸೆ ಮತ್ತು ಎಲಿಯ ಮುಖಾಂತರ ನೋಡ್ತಿರೋದು. ಓಕೆನಾ? ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ?
ಆಕ್ಚುಲಿ ಸೆವೆಂತ್ ಡೇ ಅಂದ್ರೆ ಸಾಟರ್ಡೇ ಬರುತ್ತಲ್ವಾ ಬೃತ?
ಹಾಂ ಹೌದು ಸರ್, ಕರೆಕ್ಟ್. ಇಸ್ರೇಲ್ ಅಂಗಡಿ ಅದು ಸ್ಯಾಟರ್ಡೇನೆ.
ಸೆವೆಂತ್ ಡೇ ಚರ್ಚಸ್ ಎಲ್ಲ ಸಾಟರ್ಡೇನೆ ಆರಾಧನೆ ಮಾಡೋದು.
ಹೌದು ಇಷ್ಟ, ಖಂಡಿತವಾಗು 7 ಡೇ ಅಡ್ವೆಂಟ್ರೀಸ್ ಎಲ್ಲ ಹಂಗೆ ಮಾಡೋದು. ಇವನ್ ಇಡೀ ನೇಪಾಲಲ್ಲಿ ಕೂಡ ಸ್ಯಾಟರ್ಡೇನೆ ರಜಾ, ಸಂಡೇ ಡ್ಯೂಟಿ. ಸರಿ, ಏನೋ ಬೇರೆ ಪ್ರಶ್ನೆ ಇದೆಯಲ್ಲ, ಎಂಡ್ ಮಾಡಿ ಕ್ಲೋಸ್ ಮಾಡೋಣವಾ?
ಏನಿಲ್ಲ.
ಸರಿ, ಯಾರಿಗೂ ಏನೋ ಡೌಟ್ಸ್ ಇಲ್ವಾ? ಓಕೆ ಶಂಕರ್ ಬ್ರದರ್ ಏನು ಹೇಳ್ತೀರಾ?
ಹೌದು ಸರ್, ಒಂದ್ ವೇಳೆ ಇವಾಗ್ಲೇ ಮನುಷ್ಯನಿಗೆ ಜಾಗ ಸರಿಯಾಗಿಲ್ಲ
ಹಾಂ
ಸುಮಾರು 6 ಸಾವಿರ ವರ್ಷ ಇದೆ ಅಪ್ರಾಕ್ಸಿಮೇಟ್ಲಿ ಅಲ್ವಾ,
ಹ್ಞೂ
ಎಲ್ಲರಿಗೂ ಜಾಗ ಸಿಗ್ತಾ ಇರ್ತದೆ ಸರ್.
ಖಂಡಿತ ಸಿಗ್ತದೆ ಬ್ರದರ್. ಹೇಗೆ ಅಂತಂದರೆ, ಹೇಗೆ ಅಂತಂದರೆ, ಒಂದು ವಾಕ್ಯ ಓದೋಣ. ದೇವ್ರ ವಾಕ್ಯ ಏನು ಹೇಳ್ತಾರೆ ಅಂತ, ಆದಿಕಾಂಡದಲ್ಲಿ ಒಂದನೇ ನಿಮಿಷ, ಒಂದನೇ ಅಧ್ಯಾಯ 26 ಓದಿ, 28 ಓದಿ. ಆದಿಕಾಂಡ 1:28.
ನೀವು
ಕರೆಕ್ಟ್,
ನೀವು
ಆದಿಕಾಂಡ
ಬಹು 1:28
ಕರೆಕ್ಟ್.
ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ.
ಹಾ, ಭೂಮಿನ ತುಂಬಿ ತುಳುಕಿರಿ ಅಂತ ಕೊಟ್ಟಿದ್ಯಾ, ಭೂಮಿನ ತುಂಬಿರಿ ಅಂತ ಕೊಟ್ಟಿದ್ಯಾ?
ಭೂಮಿಯಲ್ಲಿ ತುಂಬಿಕೊಂಡು
ತುಂಬಿಕೊಂಡು ವಶ ಪಡಿಸ್ಕೊಳ್ಳಿ ಅಂತ ಹೇಳವ್ರೆ. ಇದು ಮನುಷ್ಯನ ದೇವ್ರು ಕೊಟ್ಟಂತ ಆಶೀರ್ವಾದ. ಅಂದ್ರೆ ಭೂಮಿನ ತುಂಬಿ ತುಳುಕ್ರಿ ಅಂತ ಹೇಳಿಲ್ಲ, ಓವರ್ ಪಾಪ್ಯುಲೇಟ್ ಅಂತ ಹೇಳಿಲ್ಲ, ಪಾಪ್ಯುಲೇಟ್ ಅಂತ ಹೇಳವ್ರೆ. ಅಂದ್ರೆ ದೇವ್ರಿಗೆ ಗೊತ್ತು ಎಷ್ಟು ಪಾಪ್ಯುಲೇಷನ್ ಇರಬೇಕು, ಯಾವಾಗ ಕಮ್ಮಿ ಮಾಡಬೇಕು ಅಂತ, ಅಲ್ವರ? ಆಮೇಲೆ ದೇವ್ರು ಮಾಡ್ತಾರೆ, ಸೈಕಾಲಜಿ ಅಬ್ಸರ್ವ್ ಮಾಡಿ ನೀವೇ. ಒಂದು 50 ಇಯರ್ಸ್ ಬಿಫೋರ್ ಹೋದ್ರೆ ಸಂಸಾರದಲ್ಲಿ ಎಷ್ಟು ಜನ ಇರೋರು ಮಕ್ಕಳು?
ಒಂದ್ 20-50 ಜನ
ಹಾ, ಅದರ
ಟೀಮ್ ಮೆಂಬರ್ಸ್ ಇದ್ದಾರೆ.
ನಮ್ಮ ಅಜ್ಜಿ ತಾತನಿಗೆ 1 ಡಜನ್ ಮಕ್ಕಳು, ಅಲ್ವರ? ಸರಿ,
ಹೌದು
ಆಮೇಲೆ ಹಂಗೆ ಬರ್ತಾ ಬರ್ತಾ ಏನಾಯ್ತು, ಕಮ್ಮಿ ಆಯ್ತು. ಅದರ ಅವಾಗ V2 hours 2 ಅಂತ ಬಂತು, ಕರೆಕ್ಟಾ? ಅದು ಯಾವ 80s ಅಲ್ಲಿ. ಆಮೇಲೆ 90s ಅಲ್ಲಿ ಏನು ಬಂತು, V2 hour 1 ಅಂತ ಬಂತು, ಅಲ್ವರ? ಇವಾಗ 20s ಅಲ್ಲಿ ಏನು ಮಾಡಿದೆ, V1 hours none. ಯಾಕೆ ಅಂದರೆ ಸಮಾಜದಲ್ಲಿ ಸೈಕಾಲಜಿ ಚೇಂಜ್ ಮಾಡ್ತಾರೆ. ಎನಿವೆ, ಇದು ಸಪ್ರೇಟ್ ಒಂದು ಎಕ್ಸಾಂಪಲ್, ಅಂದರೆ ಜನಸಂಖ್ಯೆನ ನಾವು ಎಣಿಸ್ಕೊಂಡ ರೀತಿಯಲ್ಲಿ ವಿಪರೀತವಾಗಿ ಮಾಡಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಯೋಚನೆ ಮಾಡಿ, ಇವಾಗ ಎಲ್ಲರಿಗೂ ಜಾಗ ಸಿಗ್ತಾರೆ ಅಂತಂದರೆ, ನಾವು ಪ್ರಾಕ್ಟಿಕಲ್ ಅದನ್ನ ಕ್ಯಾಲ್ಕುಲೇಟ್ ಕೂಡ ಮಾಡಿ ನೋಡ್ಬಿಟ್ಟಿದ್ದೀರಿ. ಹೇಗೆ ಅಂತಂದರೆ, ಒಬ್ಬ ಮನುಷ್ಯ ನಿಂತ್ಕೊಳಕ್ಕೆ ಎಷ್ಟು ಜಾಗ ಬೇಕು ಅಂತಂದರೆ, 1 square meter. ಅಂದರೆ 1 square meter ಅಂದರೆ 3.5 feet by 3.5 feet. ಅದರ 1 square meter ಏನು ಬಾಕ್ಸ್ ಥರ ಬರ್ತದೆ ನಿಮಗೆ, ಅದರ 3.5 feet by 3.5 feet ಕ್ಯೂಬ್. ಆ ಕ್ಯೂಬಲ್ಲಿ ಎಷ್ಟು ಜನಪ್ಪ ನಿಂತ್ಕೊಬೋದು ಅಂತಂದರೆ, 4 ಜನ ಆರಾಮು ನಿಂತ್ಕೊಬೋದು. ಹೆಂಗೆ ಅಂದರೆ, ಒಂದು ಮಿನಿ ಕಾರ್, ಮಿನಿ ಕಾರಲ್ಲಿ ಹೆಂಗೆ 4 ಜನ ಕೂತ್ಕೊಬೋದು, ಆ ಥರ ಏನು ಮಾಡೋದು, 4 ಜನ ಆರಾಮಾಗಿ ಕೂತ್ಕೊಂಬೋದು, ನಿಂತ್ಕೊಬೋದು ಅಂತ ಹೇಳ್ಕೊಳ್ಳಿ. ಈ ಥರ ಲೆಕ್ಕ ಹಾಕ್ಕೊಂಡ್ರೆ ಇವಾಗಿರೋಂಥ ಜನಸಂಖ್ಯೆ 6 billion, ಇವತ್ತಿರೋ ಜನಸಂಖ್ಯೆ 6 billion. ಸೊ 100 ಇಯರ್ಸಲ್ಲಿ ಒಂದು ಜನ್ರೇಷನ್ ಬರ್ತಾರೆ ಆ್ಯಕ್ಚುಲಿ. ನಂತರ ಒಂದು ಜನ್ರೇಷನ್ ಇಸ್ 6 billion ತೊಗೊಳ. 6,000 ಇಯರ್ಸಲ್ಲಿ 600 ಜನ್ರೇಷನ್ಸ್ ಬರ್ತಾರೆ. 600 ಜನ್ರೇಷನ್ಸ್ ಇಂಟು 6 billion ಮಾಡಿದ್ರೆ ನಮಗೆ 144,000 billion ಬರ್ತಾರೆ. 144,000 billion ಎಷ್ಟು ಜಾಗ ಸಾಕು ಅಂತ ಲೆಕ್ಕ ಹಾಕ್ಕೊಂಡ್ರೆ, ನಿಂತ್ಕೊಳಕ್ಕೆ ಬರೀ ಆಂಧ್ರ ಪ್ರದೇಶ ಸಾಕು, ಅಷ್ಟು ಜಾಗ ಏನಾಗ್ತಾರೆ ನಿಂತ್ಕೊಳಕ್ಕೆ ಹೇಳ್ತಾರೆ. ಇನ್ನು ಇದು ಬಿಟ್ಟು ಎಲ್ಲರಿಗೂ ವಾಸ ಮಾಡೋಕ್ಕೆ ಸಫಿಷಿಯಂಟ್ ಆಗಿರೋ ಜಾಗ ಬೇಜಾನ್ ಇದೆ ರೀ. ಏನಿಲ್ಲ, ನೀವು ಇಲ್ಲಿಂದ ನೀವು ಬಾಂಬೆಗೆ ಹೋದ್ರೆ ಹೈವೇಲಿ ಹೋಗ್ತಾ ಇರ್ಬೇಕಾರೆ ಎಲ್ಲ ಕಡೆ ಮನೆಗಳಿಲ್ಲ, ಎಲ್ಲ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟಿಯಲ್ಲಿದ್ದಾರೆ ಅಷ್ಟೇ. ನೀವು ಹೊರಗಡೆ ಬಿಟ್ಟು ಹೋದ್ರೆ ಎಷ್ಟು ಜಾಗ ಖಾಲಿ ಇದೆ ರೀ. ಅಬ್ಬಾ ಅಬ್ಬಾ ಅಬ್ಬಾ, ಇವನ್ನೆಲ್ಲ ಜನ ನಿವಾಸಕ್ಕೆ ಕೊಟ್ಟಾವಾಗ ಎಲ್ಲರಿಗೂ ಮಿನಿಮಮ್ 1 ಎಕರೆ ಅಂತೂ ಏನಾಗ್ತಾರೆ, ಖಂಡಿತವಾಗೂ ಸಿಕ್ಕೇ ಸಿಗ್ತದೆ. ಇದು ದೇವ್ರ ವಾಕ್ಯದಲ್ಲಿ ಎಷ್ಟೋ ನಾವು ಏನು ಮಾಡ್ತೀವಿ ನೋಡ್ತೀವಿ, ತಾವು ಕಟ್ಟಿದ ಮನೇಲೆ ತಾವ ವಾಸಿಸೋರು, ಮತ್ತೊಬ್ಬರ ಮನೆಯಲ್ಲಿ ವಾಸಿಸೋರು ಅಂತ ಬೈಬಲ್ ವಾಕ್ಯನೇ ಇದೆ ಅಲ್ವಾ? ಈ ದೇವ್ರ ರಾಜ್ಯದಲ್ಲಿ ಏನು ಮಾಡ್ತಾರೆ, ದೇವ್ರು ಖಂಡಿತವಾಗೂ ಇದೆಲ್ಲ ನೆರವೇರಿಸ್ತಾರೆ. ಓಕೆನಾ ಬ್ರದರ್?
ಓಕೆ ಓಕೆ ಬ್ರದರ್.
ಓಕೆ ಹೇಳಿ.
ಒಂದು ವೇಳೆ
ಹಾ,
ಆದಮನ್ ಪಾಪ ಮಾಡಿಲ್ಲ ಅಂದ್ರೆ ಹಂಗೆ ಇರ್ತಾ ಇತ್ತು ಭೂಮಿ. ನೀವು ಹೇಳಿದ ಪ್ರಕಾರ ಎಲ್ಲರಿಗೂ ಈ ತರ ಭೂಮಿ ಶಾಶ್ವತ ಆಗಿರ್ತಾ ಇತ್ತು, ಅದು ಬೆಸ್ಟ್ ಅಂತೀರಾ? ಅಥ ಪಾಪ ಮಾಡಿ ಈಗ ಸ್ಥಿತಿನಲ್ಲಿ ನಾವು ಪರ್ಲಕ್ ಹೋಗಿ ಅಲ್ಲಿ ಚೆನ್ನಾಗಿರೋದು ಒಳ್ಳೇದಂತಿರೋದು ನಿಮ್ಮ ಅನಿಸಿಕೆಗೆ?
ನನ್ನ ಪ್ರಕಾರ ಅದಿದ್ರೆ ಚೆನ್ನಾಗಿರೋದು, ಆದ್ರೆ ಅದಿದ್ರೆ ನಮ್ಗೆ ಪರಲೋಕ ರಕ್ಷಣೆ ಸಿಗ್ತಾ ಇರಲ್ಲ. ಅದರಿಂದ ನೋಡ್ಬೇಕಾದ್ರೆ ಒಂದ್ ರೀತಿ ಇದು ಬೆಟರ್ ಅನ್ಸ್ತದೆ. ಅದ್ ಹೇಳ್ತಾರ, ಬೆಟರ್ ಅಂದ್ ಬೆಸ್ಟ್ ಅಂತಂತಾರಲ್ಲ, ಸೊ ದಟ್ ವಾಸ್
ಬೆಸ್ಟ್.
ಬೆಟರ್ ಬಟ್ ದಿಸ್ ಇಸ್ ಬೆಸ್ಟ್.
ಹೌದೌದು,
ನಾವು ನಂಬಿಕಸ್ತ್ರಾಗಿದ್ರೆ ದಿಸ್ ಇಸ್ ಬೆಸ್ಟ್, ಅದರ್ವೈಸ್ ದಿಸ್ ಇಸ್ ವರ್ಸ್ಟ್ ಅಲ್ವಾ?
ಹೌದೌದು.
ಓಕೆ ಗುಡ್.
ಓಕೆ ಓಕೆ
ಓಕೆ, ನೆಕ್ಸ್ಟ್ ವೀಕು ಕರೆಕ್ಟ್ ಆಗಿ 8 ಗಂಟೆಗೆ ಇದೇ ತರ ಜಾಯ್ನ್ ಆಗ್ಬಿಡಿ. ನೆಕ್ಸ್ಟ್ ವೀಕು ನರ್ಕಕ್ಕೆ ಟೂರ್ಗೆ ಹೋಗ್ಬರೋಣ. ಓಕೆನಾ?
ಓಕೆ ಓಕೆ ಓಕೆ
ಬಸ್ ಬುಕ್ ಮಾಡಿದ್ದೀನಿ, ಬಸ್ ಬರ್ತಾರೆ, ಎಲ್ಲ ಕರೆಕ್ಟ್ ಟೈಮ್ ಬರಬೇಕು.
ಓಕೆ ಓಕೆ ಓಕೆ
ಓಕೆ ದೆನ್, ಥ್ಯಾಂಕ್ ಯು, ಲಾರ್ಡ್ ಬ್ಲೆಸ್. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಏನು ಮಾಡೋಣ, ಮುಕ್ತಾಯ ಮಾಡೋಣ.